ಇತಿ ಉತ್ಪನ್ನ ಚೋದ್ಯ ನಿರಾಸಕತೆಯ ಪೂರ್ವತ್ರೈವ ಸಂಗತತ್ವೇನ ಪೂರ್ವತ್ರ ನಿವೇಶೇಪಿ ಯತ್ತಥಾ ನಾತ್ಮಾಶ್ರುತೇರಿತ್ಯಸ್ಯ ತು ಸರ್ವಸ್ಯ ವ್ಯುತ್ಕ್ರಮೇಣ ಶ್ರುತ್ಯೈವ ಲಯೋಕ್ತೌ ತರ್ಹಿ ಬ್ರಹ್ಮಣೋಪಿ ತಥೈವ ಸೋ ಅಸ್ತು ಇತಿ ಶಂಕಾ ನಿರಾಸಕತೆಯ ಲಯಪ್ರಕರಣಾನಂತರಂ ನಿವೇಶೇಪಿ ಶ್ರೋತುಃ ಬುದ್ಧಿಸೌಕರ್ಯಾಯ ವ್ಯವಹಿತಯೋರಪಿ ಏಕತ್ರೈವ ಸಂಕ್ಷಿಪ್ಯೈವ ಅರ್ಥಭಾಷಣಂ ಏವಮಗ್ರೇಪಿ ಬೋಧ್ಯಂ. ಹಾಗೇನು ಮಾಡಿದರು ಅಧಿಕರಣ ಸ್ವಲ್ಪ ಹಿಂದೆ ಮುಂದೆ ಹೇಳಿದಾಗಾಯಿತು ನೋಡೋದಕ್ಕೆ. ಅಣುಭಾಷ್ಯದಲ್ಲಿ ಭಾಷ್ಯದ ಕ್ರಮಕ್ಕೂ ಅಣುಭಾಷ್ಯದ ಕ್ರಮಕ್ಕೂ ಸ್ವಲ್ಪ ವ್ಯತ್ಯಾಸ ಆದಾಗಾಯಿತು, ವ್ಯತ್ಯಾಸ ಆಗಿಲ್ಲ ಅಂತ ಹೇಳ್ತಾರೆ. ಯಾತಕ್ಕೆ ಅಂದರೆ ಅತ್ರ ಅಸಂಭವಸ್ತು ಇತ್ಯಸ್ಯ ಅಸಂಭವಜ್ಜನ್ಮನೋಹೋ ನಭೋ ನಭಸ್ವತೋ ಶ್ರುತ್ಯೈವ ಜನ್ಮೋಕ್ತೌ ತರ್ಹಿ ತಾದೃಶಶ್ಚಾಪಿ ಈಶಶ್ಚ ಶ್ರುತ್ಯೈವ ಜನ್ಮ ಅಸ್ತು ಇತಿ ಉತ್ಪನ್ನ ಚೋದ್ಯ ನಿರಾಸಕತೆಯ ಪೂರ್ವತ್ರೈವ ಸಂಗತತ್ವೇನ ಪೂರ್ವತ್ರ ನಿವೇಶೇ ಅಪಿ. ಅಲ್ಲಿ ಆಕಾಶ ಮತ್ತು ವಾಯು ಮೊದಲಾದವುಗಳಿಗೆ ಏನು ಬಂದಿತ್ತೋ ಶ್ರುತಿಯಿಂದನೇ ಸೃಷ್ಟಿ ಇದೆ ಸೃಷ್ಟಿ ಇಲ್ಲ ಇತ್ಯಾದಿ ವಿಚಾರ ಬಂದಾಗ ಅದನ್ನು ಮೊದಲು ಪೂರ್ವತ್ರ ನಿವೇಶೇಪಿ ಹಿಂದೆ ಹೇಳಿದರೂ ಕೂಡ ತಥಾ ನಾತ್ಮಾ ಶ್ರುತೇಹೇ ಇತ್ಯಸ್ಯ ಈ ಸೂತ್ರಕ್ಕೆ ಸಂಬಂಧಪಟ್ಟ ವಿಚಾರವನ್ನು ಸರ್ವಸ್ಯ ವ್ಯುತ್ಕ್ರಮೇಣ ಶ್ರುತ್ಯೈವಲಯೋಕ್ತೌ ತರ್ಹಿ ಬ್ರಹ್ಮಣೋಪಿ ತಥೈವ ಸೋ ಅಸ್ತು. ಎಲ್ಲರಿಗೂ ವ್ಯುತ್ಕ್ರಮದಲ್ಲಿ ಲಯ ಕ್ರಮವಾಗಿ ಸೃಷ್ಟಿ ಅಂತ ಹೇಳಿದ್ರಲ್ಲ, ಬ್ರಹ್ಮನಿಗೂ ಕೊನೆಗೆ ಲಯ ಆಗಲಿ ಅಂತ ಪ್ರಶ್ನೆ ಇಟ್ಟುಕೊಂಡು ಶಂಕಾ ನಿರಾಸಕತೆಯ ಆ ಶಂಕೆಯನ್ನು ನಿರಾಸ ಮಾಡೋದಕ್ಕೋಸ್ಕರ ಮಾಡೋ ರೀತಿಯಲ್ಲಿ ಲಯ ಪ್ರಕರಣಾನಂತರಂ ನಿವೇಶೇ ಅಪಿ. ಲಯ ಪ್ರಕರಣದ ಅನಂತರ ನಿವೇಶ ಅಂದರೆ ತಿಳಿಸೋದು ಅಂತ ಅರ್ಥ. ಶ್ರೋತುರ್ ಬುದ್ಧಿ ಸೌಕರ್ಯಾಯ ವ್ಯವಹಿತಯೋರಪಿ ಏಕತ್ರೈವ ಸಂಕ್ಷಿಪ್ಯೈವ ಅರ್ಥಭಾಷಣಂ. ಆದರೆ ಶ್ರೋತೃ ಬುದ್ಧಿ ಸೌಕರ್ಯಾಯ, ಶ್ರೋತು ಬುದ್ಧಿ ಸೌಕರ್ಯಾಯ, ಶ್ರೋತು ಅಂದ್ರೇನು ಕೇಳ್ತಕ್ಕಂಥ ಶಿಷ್ಯ ಶ್ರೋತೃಗಳು ಅವರ ಬುದ್ಧಿ ಸೌಕರ್ಯಾಯ ತಿಳ್ಕೊಳ್ಳೋದು ಸ್ವಲ್ಪ ಅನುಕೂಲವಾಗಲಿ. ವ್ಯವಹಿತ ಇವ ಅರ್ಥ ಭಾಷಣಂ, ಅವು ಒಂದಕ್ಕೊಂದು ದೂರ ಇದ್ದರೂ ಕೂಡ ಒಂದೇ ಕಡೆ ಸೇರಿಸಿಬಿಟ್ಟು ಸಂಕ್ಷೇಪವಾಗಿ ಅರ್ಥವನ್ನು ಹೇಳಿದ್ದಾರೆ. ಏವಂ ಅಗ್ರೇಪಿ ಬೋಧ್ಯಂ. ಇದೇ ರೀತಿ ಮುಂದೆ ಕೂಡ ಎಲ್ಲರೂ ವ್ಯತ್ಯಾಸ ಅನಿಸಿದರೆ ವ್ಯತ್ಯಾಸಕ್ಕೆ ಕಾರಣ ಏನೋ ತಿಳ್ಕೊಳ್ಳೋದಕ್ಕೆ ಅನುಕೂಲವಾಗಲಿ, ಸಂಕ್ಷೇಪ ವಿಚಾರವಾದ್ದರಿಂದ ಅದರಲ್ಲಿ ಗೊಂದಲವಾಗಬಾರದು ಅಂತ ಹೇಳೋದಕ್ಕೋಸ್ಕರ ಹೇಳ್ತಾರೆ ಹೊರತು ಕ್ರಮ ಉಲ್ಲಂಘನೆ ಆಗಿಲ್ಲ ಅಂತ ಅರ್ಥ. ನಾನು ಯಥಾ ಆಕಾಶಾದೇಹೇ ಜನ್ಮೋಕ್ತೈವ ಲಯ ಸಿದ್ಧ ಏವಂ ಭಗವತೋಪಿ ಅಸಂಭವಸ್ತು ಇತ್ಯನೇನ ಜನ್ಮಾಭಾವೋಕ್ತೈವ ಲಯಾಭಾವ ಸಿದ್ಧ ತತ್ಕಿಂ ನಾತ್ಮೇತಿ ಸೂತ್ರೇಣ ನಹಿ ಆಕಾಶಾದೇಹೇ ಲಯ ಉತ್ಪಾದನಾರ್ಥಂ ಅಧಿಕರಣಾಂತರಮಸ್ತಿ ತದಭಿಧ್ಯಾನಾದಿತ್ಯಾದೌ ಕೇನ ಲಯ ಇತ್ಯಾದೇರೇವ ಚಿಂತನಾದಿತಿ ಚೇತ್ ಉಚ್ಯತೆ ಪರಾಧೀನ ವಿಶೇಷಾವಾಪ್ತಿ ರೂಪ ಜನ್ಮಶೂನ್ಯಶಾಪಿ ಲೀಲಯಾ ದೇಹೋತ್ಪಾದನ ತ್ಯಾಗ ರೂಪಲಯೋ ನ ಇತಿ ಸಮರ್ಥನಾರ್ಥತ್ವಾತ್ ಅವೈಯರ್ಥ್ಯಂ ಅಸ್ಯ ನಿತ್ಯೋ ನಿತ್ಯಾನಾಂ ಇತಿ ದೇಹ ನಿತ್ಯತ್ವಶಾಪಿ ಉಕ್ತೇರಿತಿ. ಮತ್ತೊಂದು ಪ್ರಶ್ನೆ, ನಾನು ಯಥಾ ಆಕಾಶಾದೇಹೇ ಜನ್ಮೋಕ್ತೈವ ಲಯ ಸಿದ್ಧ ಆಕಾಶಾದಿಗಳಿಗೆ ಜನ್ಮ ಇದೆ ಅಂತ ಹೇಳಿದ ಮೇಲೆ ಇನ್ನೊಂದೇನರ್ಥ ಲಯ ಇದೆ ಅಂತಲೂ ಅರ್ಥ. ಯಾವುದು ಹುಟ್ಟಿದೆಯೋ ಅದಕ್ಕೆ ಸಾವಿದೆ. ಜಾತಸ್ಸಿಗೆ ಧ್ರುವಂ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ. ಅದೇ ರೀತಿಯೇ ಏವಂ ಭಗವತೋಪಿ ಅಸಂಭವಸ್ತು ಭಗವಂತನಿಗೂ ಕೂಡ ಜನ್ಮ ಇಲ್ಲ. ಅಲ್ಲಿ ಜನ್ಮ ಇದೆ ಅಂದಮೇಲೆ ಲಯ ಇಲ್ಲ ಅಂತ ಅರ್ಥ. ದೇವರಿಗೆ ಜನ್ಮ ಇಲ್ಲ ಅಂದರೆ ಲಯ ಇಲ್ಲ ಅಂತ ಅರ್ಥ. ಸರಿಯಾಗಿ ಅರ್ಥ ಮಾಡ್ಕೋಬೇಕಲ್ಲ. ಜನ್ಮ ಇದೆ ಅಂದಮೇಲೆ ಲಯ ಇದೆ ಅಂತ ಹೇಗೆ ಹೇಳಬೇಕಾಗಿಲ್ವೋ, ಜನ್ಮ ಇಲ್ಲ ಅಂದಮೇಲೆ ಏನಂತ ಹೇಳಬೇಕಾಗಿಲ್ಲ ಲಯ ಇಲ್ಲ ಅಂತ ಹೇಳಬೇಕಾಗಿಲ್ಲ. ಇಂಪಾರ್ಟೆಂಟ್, ಸರಿಯಾಗಿ ಅರ್ಥ ಮಾಡಿಕೊಂಡು ಸ್ವಾರಸ್ಯ ಗೊತ್ತಾಗುತ್ತೆ. ಜನ್ಮಾಭಾವೋಕ್ತೈವ ಲಯಾಭಾವ ಸಿದ್ಧ. ಸೊ ದೇವರಿಗೆ ಜನ್ಮ ಇಲ್ಲ ಅಂತ ಅಸಂಭವಸ್ತು ಸೂತ್ರ ಹೇಳಿಬಿಟ್ರೆ ಸರಿ ಹೋಯಿತು. ಮುಂದೇನು ಹೇಳ್ತೀರಿ, ನಾತ್ಮಾಶ್ರುತೇಹೇ ಅಂತ ಹೇಳಬೇಕಾದ್ರೆ ದೇವರಿಗೆ ಸಾವಿಲ್ಲ ಅಂತ ಹೇಳ್ತೀರಿ. ಅದ್ಯಾಕೆ ಹೇಳಬೇಕು, ಹುಟ್ಟಿಲ್ಲ ಅಂದಮೇಲೆ ಏನರ್ಥ, ಸಾವಿಲ್ಲ ಅಂತ ಅರ್ಥ. ಊರಿಗೆ ಹೋಗೇ ಇಲ್ಲ ಅಂದರೆ ಯಾವಾಗ ಬಂದರು ಅಂತ ಪ್ರಶ್ನೆ ಬರೋದಿಲ್ಲ. ಅದಲ್ಲ ಅಂದರೆ ಯಾಕೆ ಹೇಳಬೇಕಲ್ಲ, ನೀವು ಆಕಾಶ ಆಗಲಿ ಹೇಳಲಿಲ್ಲ ವಿಚಾರನ, ಇದಕ್ಕೆ ಮಾತ್ರ ಯಾಕೆ ಹೇಳ್ತೀರಿ. ತತ್ಕಿಂ ನಾತ್ಮ ಇತಿ ಸೂತ್ರ ಏನ ದೇರ್ಫ ಸೂತ್ರ ವೇಸ್ಟ್. ಸೂತ್ರದಲ್ಲಿ ಏನು ಮೇಂಟೈನ್ ಮಾಡಬೇಕು, ಯಾವಾಗಲೂ ಏನು ಮಾಡಬೇಕು, ಕಾಂಪ್ಯಾಕ್ಟ್ ಇರಬೇಕು, ಅನ್ನೆಸರಿ ವಿಸ್ತಾರ ಮಾಡಬಾರ್ದು. ವಿಸ್ತಾರ ಮಾಡಿದರೆ ವೇಸ್ಟ್ ಅಲ್ವಾ. ಅಲ್ಪಾಕ್ಷರ ಅಸಂದಿಗ್ಧಂ, ಅಕ್ಷರಗಳೇ ಹೆಚ್ಚಿಲ್ಲದೇನೆ ಕಡಿಮೆ ಇದ್ದಷ್ಟು ಒಳ್ಳೆಯದಂತೆ. ಕಡಿಮೆ ಅಕ್ಷರ ಹೇಳಿದಷ್ಟು ಕೂಡ ಎಫೆಕ್ಟಿವ್ ಸೂತ್ರ ಅಂತವತ್ತೇನು. ಸೂತ್ರನೇ ಸೂತ್ರದಲ್ಲಿ ಅಕ್ಷರ ಹೆಚ್ಚಾದರೆ ದೋಷ, ಅನ್ನೆಸರಿ ಸೂತ್ರನೇ ಎಕ್ಸ್ಟ್ರಾ ಆಯ್ತಲ್ಲ ಅಂತ ಒಂದು ಪ್ರಶ್ನೆ. ಈಗ ನಹಿ ಆಕಾಶಾದೇಹೇ ಲಯ ಉತ್ಪಾದನಾರ್ಥಂ ಅಧಿಕರಣಾಂತರಮಸ್ತಿ ಆಕಾಶಕ್ಕೆ ಹುಟ್ಟಿದೆ ಆದ್ದರಿಂದ ಸಾವು ಇದೆ ಅಂತ ಒಂದರಲ್ಲಿ ಹೇಳಿ ಮುಗಿಸ್ಬಿಟ್ರಿ ನೀವು ಅದನ್ನು. ಇಲ್ಲಿ ಅಧಿಕರಣ ಎರಡು ಮಾಡಿದ್ದೀರಿ, ಅರ್ಥ ಆಯ್ತಾ? ಸೂತ್ರ ಹೆಚ್ಚಾಗಿದ್ದಕ್ಕೆ ಅಧಿಕರಣ ಕೂಡ ಏನಾಯ್ತು, ಈಗ ಎರಡಾಯ್ತು. ಒಂದು ಅಧಿಕರಣ ಸೇವಾ ಆಗಬಹುದಾಗಿತ್ತು, ಒಂದು ಸೂತ್ರ ಸೇವಾ ಆಗಬಹುದಾಗಿತ್ತು, ಯಾತಕ್ಕೆ ಹಾಗೆ ಮಾಡಿದಿರಿ? ಅದೊಂದು ರೀತಿ ದೋಷ ಅಲ್ಲವೇ ಅಂತ ಪ್ರಶ್ನೆ. ತದಪಿ ಧ್ಯಾನಾದಿತ್ಯಾದೋ ಕೇನ ಲಯಃ ಇತ್ಯಾದಿ ರೇವ ಚಿಂತನಾದಿತಿ ಚೇತುಚ್ಯತೆ. ತದಭಿ ಧ್ಯಾನಾದಿತ್ಯಾದೋ ಕೇನ ಲಯಃ ಇತ್ಯಾದಿ ರೇವ ಚಿಂತನಾತ್. ತದಭಿ ಧ್ಯಾನಾದಿತ್ಯಾದಿ ಸೂತ್ರದೊಳಗೆ ಯಾರಿಂದ ಲಯ ಅಂತ ಪ್ರಶ್ನೆ ಹಾಕ್ಕೊಂಡು ಈ ಉತ್ತರ ಬಂದಿದೆ. ಅದರಲ್ಲೂ ಕೂಡ ಅನ್ಯ ಸರಿಯಾಗಿ ಹೇಳಬೇಕಾಗಿದ್ದೆಲ್ಲ ಹೇಳಿದಿರಿ, ಸ್ವಲ್ಪ ಹೇಳಿದ್ದನ್ನು ಮತ್ತೆ ಹೇಳಿದಿರಿ, ಎರಡೆರಡು ರೀತಿ ದೋಷ ಬಂತಲ್ಲ ಅಂತ ಪ್ರಶ್ನೆ. ಅದು ಹೇಳ್ತಾರೆ, ಹಾಗಲ್ಲ. ಪರಾಧೀನ ವಿಶೇಷಾವಾಪ್ತಿ ರೂಪ ಜನ್ಮಶೂನ್ಯಶಾಪಿ ಲೀಲೆಯ ದೇಹೋತ್ಪಾದನ ತ್ಯಾಗ ರೂಪ ಲಯೋ ನಾ ಇತಿ ಸಮರ್ಥನಾರ್ಥತ್ವಾದ ವೈ ಅರ್ಥಂ. ದೇವರ ಬಗ್ಗೆ ನಾವು ಸ್ವಲ್ಪ ಹೇಳಿದರೆ ಸಾಲದು, ಏನು ಮಾಡಬೇಕು? ಕೆಲವು ಪದಾರ್ಥಗಳನ್ನ ಭಾರಿ ಟೆಸ್ಟ್ ಮಾಡೋಕ್ಕೆ ಹೋಗೋದಿಲ್ಲ, ಯಾರು ಕೈಲೋ ತರಿಸ್ಬಿಡ್ತಾರೆ ತೊಗೊಂಡು ಬಾ ಅಂತೇಳಿ. ಕೆಲವು ಪದಾರ್ಥನ ಕೆಲವೊಂದು ತಾನೇ ಸೆಲೆಕ್ಟ್ ಮಾಡೋಕ್ಕೆ ಹೋಗ್ತಾರೆ. ಯಾಕೆ? ಇಂಪಾರ್ಟೆಂಟ್ ಅದು. ದೇವ್ರ ಬಗ್ಗೆ ಸ್ವಲ್ಪ ಕೂಡ ಸಂಶಯ ಬರಬಾರದು. ಏನು ಬರಬಾರದು? ನೀವು ಹೇಳಿದ್ರೆ ಏನಾಯಿತು, ಹುಟ್ಟಿಲ್ಲ ಅದರಿಂದ ಸಾವಿಲ್ಲ, ಕರೆಕ್ಟೇ. ಆ ರೀತಿ ಇನ್ಫರೆನ್ಸ್ ಆದಾಗ ಆಯ್ತು, ಅದು ಏನಾಗಬೇಕು? ಅದಕ್ಕೆ ಇನ್ನೂ ಸ್ಪಷ್ಟ ಆಗಬೇಕು. ದೇವ್ರ ಬಗ್ಗೆ ಎಷ್ಟು ತಿಳ್ಕೊಂಡ್ರು ಕೂಡ ಏನದು ಸಾರ್ಥಕವಾದ್ದರಿಂದ ಅದ್ರ ಬಗ್ಗೆ ಉಪ್ಪು ಹೆಚ್ಚು ಕಡಿಮೆ ಭಾರಿ ಕಷ್ಟ. ಸಿ ಹೆಚ್ಚು ಕಡಿಮೆ ನಡೆಯಿತು ಸ್ವಲ್ಪ, ಸಿ ಹೆಚ್ಚಾದ್ರೆ ಏನಾಗುತ್ತಾಗ ಇನ್ನು ಒಳ್ಳೇದೇ ಆಯ್ತು, ಹೊರತು ಏನು ಲಾಸ್ ಇಲ್ಲ. ಅದರಿಂದ ಇದೆಲ್ಲ ಕೂಡ ಬೇರೆಯವ್ರ ಬಗ್ಗೆ ನಾವು ಅಕ್ಯುರೇಸಿ ಮೇಂಟೈನ್ ಮಾಡೋ ಹಾಗೆ ದೇವ್ರ ಬಗ್ಗೆ. ಹಾಗೆ ಎಷ್ಟೋ ವಿಚಾರ, ತದಲಂಬ ಹೊಲೋಕ ವಿಚಿಂತನೆಯ, ಲೋಕಚಿಂತನೆ ಕಡಿಮೆ ಮಾಡಿ ದೇವ್ರ ಚಿಂತೆ ಜಾಸ್ತಿ ಮಾಡಿ ಅಂತ ಹೇಳಿದ್ರೆ ಆತೈತು. ಸೊ ದೇವ್ರ ಬಗ್ಗೆ ಎಷ್ಟು ರೀತಿ ಕ್ಲಾರಿಫಿಕೇಶನ್ ಕೊಟ್ಟರು ಕೂಡ ಏನದು ಆತನ ಮಹಿಮೆ ಜಾಸ್ತಿ ಅರ್ಥ ಆಗಿ ನಮ್ಮ ಭಕ್ತಿ ಏನಾಗುತ್ತಾಗ ಹೆಚ್ಚಾಗುತ್ತಾದ್ರಿಂದ ಅದರಲ್ಲಿ ದೋಷ ಇಲ್ಲ. ಗೊತ್ತಾಯ್ತಾ? ಉಪ್ಪು ಬರೀ ಉಪ್ಪು ಕೇಳ್ಕೊಂಡು ಉಪ್ಪು ಬೇಕಾ ಉಪ್ಪು ಬೇಕು ಸಿಟ್ಟು ಬಂದ್ಬಿಡತ್ತ ಬೆಳೆಸರಿಗೆ. ಬೇರೆ ಪದಾರ್ಥ ಕೇಳಿದ್ರೆ ಏನಾಗುತ್ತೆ? ಎಷ್ಟು ಕೇಳಿದ್ರು ಕೂಡ ಬೇಜಾರಾಗೋದಿಲ್ಲ, ತನಗಾಗೋದಿಲ್ಲ ಅಂತ ಒಪ್ತಾನೆ ಹೊರತು ಏನು ಕೇಳಿ ಆ ಥರ ಹೇಳೋಕ್ಕೆ ಹೋಗೋದಿಲ್ಲ. ಯಾಕೆ? ಅದಕ್ಕೆ ಅಷ್ಟು ಮಹತ್ವ ಇದೆ. ಇದು ಮಹತ್ವ ಇಲ್ಲದನ್ನು ಹೆಚ್ಚು ಹೇಳಬಾರ್ದು. ಆದರೆ ಮಹತ್ವ ಇರೋದಕ್ಕೆ ಏನು ಮಾಡಬೇಕು? ಹೆಚ್ಚು ಹೇಳಬೇಕು. ಏನು ಸಂಖ್ಯೆ ಬರ್ಬೋದು ಹೇಳದೆ ಹೋಗಿದ್ರೆ ಅಂದರೆ, ಪರಾಧೀನ ವಿಶೇಷಾವಾಪ್ತಿ ರೂಪ ಜನ್ಮಶೂನ್ಯಶಾಪಿ. ಮಹಾಲಕ್ಷ್ಮಿ ಮೊದಲಾದವರಿಗೆ ನಿತ್ಯ ವಸ್ತುಗಳಾಗಿದ್ದರೂ ಕೂಡ ಪರಾಧೀನ ವಿಶೇಷಾವಾಪ್ತಿ ರೂಪ ಜನ್ಮ ಇದೆ, ದೇವರಿಗೆ ಅದಿಲ್ಲ ಅಂಥೇಳಿ ಆಯ್ತು ಈಗ. ಆದರೆ ಲೀಲೆಯ ದೇಹೋತ್ಪಾದನ ತ್ಯಾಗ ರೂಪಲಯೋ ನಾ ಇದೆ ಸಮರ್ಥನಾರ್ಥ. ಕೆಲವು ಲೀಲೆಯಿಂದ ಮಾಡಿಬಿಡಲಿ ಹೋಗಲಿ, ಕೊನೆ ಪಕ್ಷ ಪರಾಧೀನ ವಿಶೇಷ ಅಂದರೆ ನಿಮ್ಗೆ ಸ್ವಾತಂತ್ರ್ಯ ಧಕ್ಕೆ ಬರುತ್ತೆ, ಬೇಡ. ಲೀಲೆಯಿಂದ ಆದರೆ ಹುಡ್ತಾನೆ ಸಾಯ್ತಾನೆ ಅಂತ ಹೇಳ್ರಿ ಕೊನೆ ಪಕ್ಷ ಅಂದರೆ, ಅದಕ್ಕೆ ಲೀಲೆ ಆಗುತ್ತೆ ಹುಟ್ಟೋದು ಸಾಯೋದು. ತಮಾಷೆ ಕೈ ಕೊಯ್ಕೊಂಡು ಅಂತ ಯಾರು ಹೇಳ್ತಾರ? ಗೊತ್ತಾಯ್ತಾ? ಬಿದ್ದಂತೆ ಮಾಡ್ಬೋದು, ಬಿದ್ದರೆ ಬಿದ್ದಂತೆ ಮಾಡಿದರೆ ಆ್ಯಕ್ಷನ್ನು, ಬಿದ್ದರೆ ಡಿಫೆಕ್ಟ್ ಅದು. ಆದ್ದರಿಂದ ದೇವರಿಗೆ ಅದೂ ಇಲ್ಲ ಅಂತ ಹೇಳಬೇಕಾಗಿದೆ. ಲೀಲೆಯಿಂದ ಕೆಟ್ಟ ಕೆಲಸ ಮಾಡಲಿ ಅಂತ ಹೇಳಿದರೆ ಹಾಗೋ ಹಾಗೆ, ಲೀಲೆಯಿಂದ ಮಾಡೋದು ಬೇರೆ. ಇವತ್ತು ಅಳೋದು ಅವೆಲ್ಲ ಏನು ಲೀಲೆ ಅಂತ ಹೇಳೋದಕ್ಕೆ ಬರುತ್ತೆ. ಆ್ಯಕ್ಚುಯಲ್ ರಕ್ತ ಬಂದರೆ ಲೀಲೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ರಕ್ತ ಬರೆಸಿಕೊಳ್ಳೋದು ಬೇರೆ, ರಕ್ತ ಬಂದಂತೆ ಮಾಡೋದು ಬೇರೆ, ಆ್ಯಕ್ಚುಯಲಿ ಬರೋದು ಬೇರೆ. ದೇವರಿಗೆ ಆ ಬಗ್ಗೆ ಏನೇನೋ ಸಂಖ್ಯೆ ಬರಬಾರದು ಅಂತ ಹೇಳೋದಕ್ಕೋಸ್ಕರ ಅವೈಯರ್ಥ್ಯಂ. ಏನಿಲ್ಲ ಇಲ್ಲಿ, ವೈಯರ್ಥ ಇಲ್ಲ. ಸೊ ಮಹಾಲಕ್ಷ್ಮಿ ಮೊದಲಾದವರಿಗೆ ಪರಾಧೀನ ವಿಶೇಷಾವಾಪ್ತಿ ರೂಪ ಸೃಷ್ಟಿ ಆತ ಹೋಗೋ ಲಯ ಅಂತೇನು ಹೇಳಿದಿರಿ, ಆ ರೀತಿ ಸ್ವತಂತ್ರನಾದರೂ ಪರಮಾತ್ಮನಿಗೆ ಲೀಲೆಯಿಂದ ಮಾತು ಹೇಳಿ ಅಂದರೆ ಹೇಳೋದಕ್ಕೆ ಹೋಗೋದಿಲ್ಲ. ಲೀಲೆಯಿಂದ ಹುಟ್ಟಿದಂತೆ ಮಾಡ್ತಾನೆ ಅನ್ಬೇಕೆ ಹೊರತು ಹುಟ್ಟಿದ ಅಂತ ಹೇಳಬಾರ್ದು. ಏನಂತ ಅದೇ ಯಾರು ಒಂದು ಬರೀದ್ರೆ ಕರೆದ್ರೆ ಆಯ್ತಲ್ಲ, ಯಾರಾದ್ರೂ ಒಂದು ಕರೆಯೋದ್ರ ಬದಲು ಇದನ್ನೇ ಹೇಳಿದ್ರೆ ಆಯ್ತು, ಸ್ಪಷ್ಟೀಕರಣ ಕೊಟ್ಟರೆ ಆಯ್ತು. ಈಗ ಏನಿಲ್ಲ, ಲೀಲೆ ಯಾವಾಗಲೂ ಯಾವ ರೀತಿ ಇರಬೇಕು? ಲೀಲೆ ಗುಣವನ್ನು ಜಾಸ್ತಿ ಮಾಡಾಗಿರ್ಬೇಕೆ ಹೊರತು ಹೌದು ಹೌದು ಅಲ್ಲ ಇಲ್ಲ. ಹುಟ್ಟು ಲೀಲೆಯಿಂದ ಆದರೂ ಒಂದೇ, ಹುಟ್ಟಿಲ್ಲ ಅಂದ್ರೂ ಒಂದೇ. ಅರ್ಥ ಆಯ್ತಾ? ಲೀಲೆಯಿಂದ ಹುಟ್ಟಲ್ಲ ಅಲ್ಲ ಅಲ್ಲ ಅಲ್ಲ, ಲೀಲೆಯಿಂದ ಹುಟ್ಟೋದು ಬೇರೆ, ಲೀಲೆಯಿಂದ ಹುಟ್ಟಿದಂತೆ ಮಾಡೋದು ಬೇರೆ. ಹುಟ್ಟಿದಂತೆ ಮಾಡಿದ್ರೆ ಏನಾದರೂ ಲೀಲೆ, ಹುಟ್ಟಿದ್ರೆ ಲೀಲೆ ಅಲ್ಲ. ಅವನೇನಂತಾನೆ, ಅದನ್ನು ಲೀಲೆ ಮಾಡಿಕೊಂಡು ಹುಟ್ಟಲಿ ಆ್ಯಕ್ಚುಲಿ ಅಂತಾನೆ, ಲೀಲೆ ಮಾಡಿಕೊಂಡು ಸಾಯಲಿ ಅಂತಾನೆ. ಅದು ಹುಟ್ಟು ಸಾವುಗಳು ಆ ರೀತಿ ಇದ್ರೆ ಏನಾಗೋದಿಲ್ಲ, ಲೀಲೆ ಆಗೋದಿಲ್ಲ. ಇನ್ನೊಂದು ಪ್ರಶ್ನೆ ಉತ್ತರ ಬಂತಲ್ಲ, ಆ ರೀತಿ ದೇವರು ಸರ್ವಸಮರ್ಥ ಅಂತ ಹೇಳ್ತೀರಿ. ಜೀವ ಆಗ್ತಾನೆ ದೇವರಾಗಿದ್ರೆ, ಜಡ ಆಗ್ತಾನೆ ಅಂತ ಏನು ಹೇಳ್ಬೇಕು? ಅದಕ್ಕೆ ಸರ್ವಸಮರ್ಥ ಇದ್ಮೇಲೆ ಜೀವ ಆಗಲಿ, ಲೀಲೆಯಿಂದ ಆಗಲಿ ಕೊನೆ ಪಕ್ಷ ಅಂತ ಕೇಳಿದ್ರೆ ತಪ್ಪು. ಯಾತಕ್ಕೆ? ಲೀಲೆಯಿಂದನೂ ದೋಷ, ಇದು ದೋಷನೇ. ಹುಟ್ಟೋ ನಮ್ಮಲ್ಲಿ ಏನದು ಆ್ಯಕ್ಚುಲಿ ಹುಟ್ಟೋದು ಅಂದರೆ, ಹುಟ್ಟೋದು ಅದಕ್ಕೆ ಲೀಲೆ ಅಂತ ಕರಿಬಾರದು. ಹುಟ್ಟೋದು ಅಂತ ಕರೆದ ಮೇಲೆ ಅಲ್ಲ, ಪ್ರಾದುರ್ಭಾವಕ್ಕೆ ಅರ್ಥ ಏನು? ಹುಟ್ಟಿದಂತೆ ಮಾಡೋದು ಅಂತ ಅರ್ಥ. ಗೊತ್ತಾಯ್ತಾ? ನೀವು ಅವ್ರೇನಂತಾರೆ ಹುಟ್ಟಲಿ ಅಂತಾರೆ, ಅದು ವಿಶೇಷ. ಲೀಲೆಯಿಂದ ಹುಟ್ಟಲಿ ಬೇರೆ, ಹುಟ್ಟಿದಂತೆ ಮಾಡಲಿ ಬೇರೆ. ಹುಟ್ಟಿದಂತೆ ಮಾಡಲಿ ಎಂಬ ಅರ್ಥ ಅಲ್ಲಿ ಏನಾದ್ರು ಒಪ್ಕೋಣ. ಆದರೆ ಹುಟ್ಟಲಿ ಲೀಲೆಯಿಂದ ಏನರ್ಥ? ಅದಕ್ಕೆ ಲೀಲೆಯಿಂದ ಕೈಕಾಲು ಮುಡ್ಕೊಳ್ಳಿ ಸಾಧ್ಯ ಇದೆಯಾ? ಅದು ಮುಸುರಿ ಆಗಿತ್ತು, ತೊಳ್ಕೊಂಡ್ಬಿಟ್ಟು ಸರಿ ಹೋಯ್ತು. ಅನ್ನನ ಎಷ್ಟರ ತೊಳೆದ್ರು ಅದು ಮುಸುರಿ ಹೋಗೋದಿಲ್ಲ? ಅನ್ನ ಮುಸುರೆ ಎಷ್ಟರ ತೊಳೆದ್ರು ಹೋಗೋದಿಲ್ಲ. ಯಾಕೆ? ಆ ಸ್ವರೂಪನೇ ಒಳಗಿರೋದು, ಅದರೊಳಗೆ ಅದು ತೊಳೆದ್ರೆ ಸಾಧ್ಯ ಇಲ್ಲ. ಅದನ್ನು ಹೊರಗಿಂದ ಒಂದು ಪದಾರ್ಥ ಮುಸುರಿ ಆಯಿತು, ತೊಳೆದ್ರೆ ಹೋಗ್ಬಿಡುತ್ತೆ. ಅನ್ನ ಅದು ಮುಸುರಿ ಆಗಿದ್ದ ಜಾತಕ್ಕೆ ಇದು ಬಿಟ್ಟಿದ್ದಕ್ಕೆ ಇದು ತೊಳ್ಕೊತ ಕೂತ್ಕೊಂಡ್ರೆ ಸಾಧ್ಯ ಇಲ್ಲ. ಅದೇ ರೀತಿಯಲ್ಲಿ ತಪ್ಪು ಹೇಳಿದ ಮೇಲೆ, ದೋಷ ಹೇಳಿದ ಮೇಲೆ ಏನು ಮಾಡೋಕ್ಕೆ ಹೋಗಬಾರ್ದು? ತೊಳೆಯ ದೋಷನೇ ಇಲ್ಲ ಅಲ್ಲಿ, ಗೊತ್ತಾಯ್ತಾ? ದೋಷ ಇರಲಿ ಅಂತ ಬೇರೆ, ಲೀಲೆಯಿಂದ ದೋಷ ಇರಲಿ ಬೇರೆ, ದೋಷ ಇಲ್ಲ ಅಂತ ಹೇಳೋದು ಬೇರೆ. ಅದಕ್ಕೋಸ್ಕರನೇ ಆ ಸ್ಪಷ್ಟೀಕರಣ ಕೊಡೋದಕ್ಕೋಸ್ಕರ ಹೊರಟಿದ್ರಿಂದ ವೈಯರ್ಥ ಇಲ್ಲ. ಅಸ್ಯ ನಿತ್ಯೋ ನಿತ್ಯ ಅಂದರೆ ತಾತ್ಪರ್ಯ ಇಷ್ಟೇ. ಮಹಾರಾಷ್ಟ್ರ ಮೊದಲಾದವರಿಗೆ ನಿತ್ಯರಾಗಿದ್ದರೂ ಕೂಡ ಒಂದು ರೀತಿಯಲ್ಲಿ ಸೃಷ್ಟಿ ಒಪ್ಕೊಂಡಿದ್ದೀರಲ್ಲ, ಒಂದು ರೀತಿಯಲ್ಲಿ ದೇವರಿಗೆ ಹುಟ್ಟು ಒಪ್ಕೊಳ್ಳಿ, ಒಂದು ರೀತಿಯಲ್ಲಿ ಅಂದರೆ ಒಂದು ರೀತಿಯಲ್ಲಿ ಒಪ್ಕೊಳ್ಳೋದಿಲ್ಲ. ಅರ್ಥ ಅಸ್ವತಂತ್ರಿಗೆ ಒಪ್ಕೊಂಡ್ರೆ ಗುಣ ಅದು, ಸ್ವತಂತ್ರ ಒಪ್ಕೊಂಡ್ಬಿಟ್ರೆ ಯಾವ ರೀತಿ ಒಪ್ಪಿದ್ರೆ ಏನದು? ದೋಷನೇ ಇತಿ. ಇದೆಲ್ಲ ದೇವ್ರ ಬಗ್ಗೆ ನಾವು ಎಷ್ಟು ಹುಷಾರಾಗಿರ್ಬೇಕು. ಸಾಮಾನ್ಯ ಮಡಿ ಬೇರೆ, ದೇವ್ರು ಮುಟ್ಬೇಕಾದ್ರೆ ಭಾರಿ ಭಾರಿ ಮಡಿಬೇಕಲ್ಲ ಆ ರೀತಿ, ಅಥವಾ ದೊಡ್ಡ ದೇವ್ರನ್ನ ತೆಗಿಬೇಕಾದ್ರೆ ಇನ್ನೂ ದೊಡ್ಡ ಮಡಿಬೇಕು. ಆದ್ರಿಂದ ಮೂಲ ರೂಪ ದೇವ್ರ ಚಿಂತನೆ ಮಾಡಬೇಕಾದ್ರೆ ಯಾವ ಆ್ಯಂಗಲಲ್ಲಿ ನೋಡಿದ್ರು ಕೂಡ ಎಷ್ಟು ಮಾತ್ರಕ್ಕೂ ಏನು ಸಿಗಬಾರ್ದು, ದೋಷದ ಯೋಚನೆ ಕೂಡ ಮಾಡಬಾರ್ದು. ಹಿಂದೆ ಬಂದಿದ್ದಲ್ಲೇ ಪರಾಧೀನ ವಿಶೇಷಾವಾಪ್ತಿಯನ್ನು ಹುಟ್ಟಿದೆ, ಗೊತ್ತಾಯ್ತಾ? ದೇಹತ ಹುಟ್ಟಿಲ್ಲ, ಇದರಿಂದ ಹುಟ್ಟಿಲ್ಲ, ಒಂದು ವಿಶೇಷ ದೃಷ್ಟಿಯಿಂದ ಹುಟ್ಟಿದೆ. ಪರಾಧೀನ ಅವರ ಪರಾಧೀನರೇ ಹೌದು, ಪರಾಧೀನ ವಿಶೇಷವನ್ನು ಹೊಂದೋದು ಕೂಡ ಒಂದು ರೀತಿ ಹುಟ್ಟೆ. ದೇವರಿಗೆ ಪರಾಧೀನತ್ತರೇ ಇಲ್ಲ ಅಂದಮೇಲೆ ಅದನ್ನು ಒಪ್ಪಲಿಕ್ಕೆ ಬರೋದಿಲ್ಲ. ಸಸ್ಯ ನಿತ್ಯೋ ನಿತ್ಯಾನಾಮಿತಿ ದೇಹ ನಿತ್ಯತ್ಯ ಸ್ವಾಪಿ ಉಕ್ತೇ ರೀತಿ. ಯಾಕೆಂದರೆ ದೇವರ ದೇಹ ಕೂಡ ನಿತ್ಯ ಅಂತ ಹೇಳಿದ್ದಾರೆ. ಎಷ್ಟು ಇಂಪಾರ್ಟೆಂಟ್ ಅದು. ವಾಲಿ ಮೊದಲಾದವರು ದೃಷ್ಟಾಂತ ಕೊಟ್ಟಿದೆ. ವಾಲಿ ಇದರ ದೇವರ ಅವತಾರ ಭಾರಿ, ಅದೆಲ್ಲ ಸರಿಯೇ. ಆದರೆ ವಾಲಿ ರೂಪ ಹುಟ್ಟಿತು ಮತ್ತು ಸತ್ತೋಯಿತು ಕೂಡ. ಸುಗ್ರೀವ ರೂಪ ಹುಟ್ಟಿತು, ಸತ್ತು ಹೋಯಿತು. ಅರ್ಜುನ ರೂಪ ಇದ್ದಾಗ ಸುಗ್ರೀವನೇ ಕರ್ಣ ರೂಪ ಇದೆ, ಅರ್ಜುನ ರೂಪ ಇದ್ದಾಗ. ಆದರೆ ಸುಗ್ರೀವ ರೂಪ ಇಲ್ಲ. ಅದೇ ರೀತಿ ವಾಲಿ ರೂಪ ಇಲ್ಲ, ಅರ್ಜುನ ರೂಪ ಇದ್ದಾಗ. ಆದರೆ ದೇವರ ಎಲ್ಲ ರೂಪಗಳು ಒಟ್ಟಿಗೆ ಇವೆ ಎಲ್ಲ ನೋಡಿ. ಅದೇ ರೀತಿ ಮೂಲ ರೂಪಸ್ಯಾಪಿ ನಿತ್ಯೋ ನಿತ್ಯಾನಾಮಿತಿ ದೇಹ ನಿತ್ಯತ್ವ ಸ್ಯಾಪಿ ಉಕ್ತೇ ರೀತಿ. ದೇಹ ನಿತ್ಯತ್ವ ಅಂದರೂ ಒಂದೇ, ಪರಮಾತ್ಮ ಅವತಾರಗಳು ನಿತ್ಯ ಅಂತ ಹೇಳಿದ್ರಿಂದ ಅವತಾರಗಳಿಗೂ ಹುಟ್ಟು ಸಾವು ಬಂದ ಪ್ರಶ್ನೆ ಹೋಯ್ತು ಅಲ್ಲಿಗೀಗ. ಅರ್ಥ ಆಯ್ತಾ? ಲೀಲೆ ಅಂತ ಪ್ರಶ್ನೆ ಬರಲಿಲ್ಲ. ಆಗ ಕೃಷ್ಣನನ್ನು ಕೃಷ್ಣ ಅಂತ ಕರೆದಿದ್ದು ಕೃಷ್ಣ ಅವತಾರ ಆದಮೇಲಲ್ಲ, ವೇದಗಳನ್ನ ಕೃಷ್ಣ ಅಂತ ಕರೆದಾಗಿಬಿಟ್ಟಿದೆ. ಯಾವಾಗಲೂ ಕೂಡ ಯಾವಾಗಲೂ ಕೃಷ್ಣ, ಯಾವಾಗಲೂ ರಾಮ, ಯಾವಾಗಲೂ ನರಸಿಂಹನಾದ್ದರಿಂದ ಯಾವುದೋ ಒಂದು ಕಾಲಕ್ಕಾಗಿದ್ದಲ್ಲ. ಆದ್ದರಿಂದ ನಿತ್ಯೋ ನಿತ್ಯಾನ ಅನುಸರಿಸಿ ಸ್ಪಷ್ಟ ಮಾಡ್ತಿರೋದ್ರಿಂದ ಲೀಲೆಯಿಂದ ಹುಟ್ಟು ಅಂತ ಹೇಳ್ಕೊಡುದು. ಆ ರೀತಿ ಹೇಳೋಕೆ ಏನು ಹೇಳಬೇಕಾಗ್ತಿತ್ತು? ದೇವರಿಗೆ ಹುಟ್ಟಿದ ಸತ್ತ ದೋಷ ಇಲ್ಲ ಲೀಲೆ. ಆದರೆ ಕೃಷ್ಣ ರೂಪ ರಾಮರೂಪ ಇದ್ದಾಗಿದೆಯೋ ಅಂದರೆ ಅಲ್ಲ, ಕೃಷ್ಣ ರೂಪ ರಾಮರೂಪ ಇದ್ದಾಗಿತ್ತ ಏನಂತ ಹೇಳ್ಬೇಕು? ರಾಮರೂಪ ಇದ್ದಾಗ ಕೃಷ್ಣ ರೂಪ ಇತ್ತ ಇಲ್ವೋ? ಇದ್ದೇ ಇತ್ತು, ಇದ್ದೇ ಇತ್ತು, ತೋರಿಸಿಲ್ಲ, ಜಗತ್ತಿಗೆ ಕಂಡಿಲ್ಲ ಅಷ್ಟೇ ಹೊರತು ಏನಾಗಿದೆ ಅದು ಇದ್ದೇ ಇತ್ತು. ಅರ್ಥ ಆಯ್ತಾ? ಈಗ ಅದೇ ರೀತಿನೇ. ಆದರೆ ಉಳಿದವ್ರಿಗೆ ಆಗಿಲ್ಲ, ನೆನಪಿರಬೇಕು. ನಾನು ಲಕ್ಷ್ಮೀನಾರಾಯಣಿಗೆ ಮಾತ್ರ ಏನಾಗಿದೆ, ಮೊದಲು ಮತ್ಸ್ಯ ರೂಪ ತೋರಿಸ್ತಾ ಬರ್ತಾನೆ ಅಷ್ಟೇ ಹೊರತು. ಉದಾಹರಣೆಗೆ ಅಂಗಡಿಯಲ್ಲಿ ಎಷ್ಟೋ ಪದಾರ್ಥ ಇವೆ, ಒಂದೊಂದೇ ತೋರಿಸ್ತಾ ಬರ್ತಾನೆ. ಅದು ಇದ್ದಿದ್ದು ಮೊದಲೇ ತೋರಿಸ್ತಿರೋದು ಯಾವಾಗ? ಯಾರು ಬಂದಿದ್ದು ನೋಡ್ಕೊಂಡು ತೋರಿಸ್ತೇ ಅಷ್ಟೇ. ಆ ಗಿರಾಕಿಗಳು ಬಂದಿಲ್ಲ, ತೋರಿಸ್ಲೇ ಇಲ್ಲ. ಗಿರಾಕಿಗಳು ಬಂದಿಲ್ಲ, ತೋರಿಸೇ ಇಲ್ಲ. ಅದು ಮಾತ್ರ ಇಲ್ಲ ಅಂತಾನ? ಅರ್ಥ ಆಯ್ತಾ? ಅದೇ ರೀತಿಯೇ ಕೃಷ್ಣ ರೂಪ ತೋರಿಸೋ ಪ್ರಸಂಗ ಯಾವಾಗ ಬಂತು? ಈ ತೋರಿಸ್ತೆ ಅಷ್ಟೇ ಹೊರತು ಇದ್ದಿದ್ದು ಯಾವಾಗ ಅದು? ಯಾವಾಗಲೂ ಇತ್ತು. ಅರ್ಥ ಮಾಡಿಕೊಂಡ್ರೆ ಇರೋ ಪದಾರ್ಥ ತೋರಿಸ್ಬೇಕು ಅಂತೇನೂ ಇಲ್ಲ. ಇರೋ ಪದಾರ್ಥನ ತೋರಿಸ್ಬೇಕು ಅಂತಿಲ್ಲ. ಯಾವಾಗ ತೋರಿಸ್ಬೇಕು? ಬೇಕಾದಾಗ ಅಷ್ಟೇ. ಆದರೆ ಇಲ್ಲದೇ ಇರೋ ಪದಾರ್ಥನ ಸೃಷ್ಟಿ ಮಾಡಬೇಕು, ಇಲ್ಲದೇ ಇರೋ ಪದಾರ್ಥ ಸೃಷ್ಟಿ ಮಾಡಿ. ಅದಕ್ಕೆ ರಾಮರೂಪದ ಕೃಷ್ಣ ರೂಪದಲ್ಲಿ ಏನು ತೋರಿಸ್ಬಿಟ್ಟ? ರಾಮರೂಪನ ತೋರಿಸಿ. ಇದು ಅದೇ ರೀತಿಯ ಭೀಷ್ಮಕರಾಜನಿಗೆ ವಿಶ್ವರೂಪ ತೋರಿಸ್ತಾ ಎಲ್ಲ ರೂಪನೂ ತೋರಿಸ್ಬಿಟ್ಟ. ರುಕ್ಮಿ ಅನಂತ ರೂಪಿಣಿ ಇಂಚ ರುಕ್ಮಿಣಿ ಅಂತ ಹೇಳ್ತಾರೆ. ರುಕ್ಮಿಣಿ ಎಲ್ಲ ಅವತಾರಗಳನ್ನು ತೋರಿಸ್ಬಿಟ್ಟ ಆ ಪ್ರಸಂಗದಲ್ಲಿ. ಅದಕ್ಕೆ ಪ್ರಸಂಗ ಬಂತಾಗ ಇರೋದು ಯಾವಾಗಲೂ ತೋರಿಸೋದು ಯಾವಾಗಲೂ ಆಗಬೇಕಾಗಿಲ್ಲ. ಇವತ್ತು ಎಲ್ಲ ವಿಷಯ ಗೊತ್ತಿದ್ರು ಯಾವಾಗ ಹೇಳಬೇಕು ಅಂತೇನಿಲ್ಲ ಅಲ್ಲ. ಯಾವಾಗ ಹೇಳಬೇಕು ಅದನ್ನು? ಪ್ರಸಂಗ ಬಂದಾಗ ಅಷ್ಟೇ. ಆ ದೃಷ್ಟಿಯಿಂದ ದೇವರು ಅದನ್ನು ಇವತ್ತು ಯಾವಾಗಲೂ ಕೂಡ ಹೊಂದಿರೋದ್ರಿಂದ ಲೀಲೆಯಿಂದ ಹುಟ್ಟು ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಹುಟ್ಟೇ ಇಲ್ಲದವನಿಗೆ ಲೀಲೆಯಿಂದ ಕೂಡ ಪ್ರಶ್ನೆ ಬರಲಿಲ್ಲ, ಲೀಲೆಯಿಂದನೂ ಸಾವಿನ ಪ್ರಶ್ನೆ ಬರಲಿಲ್ಲ. ಇದಕ್ಕೆ ಜ್ಞಾನಿಗಳಿಗೆ ಏನು ಹೇಳಿ? ವಾಯುದೇವರಿದ್ದಾರೆ, ಈಗ ಅವ್ರು ದೇಹ ಬಿಡ್ತಾರೆ, ಬ್ರಹ್ಮದೇವರು ದೇಹ ಬಿಟ್ಟು ಮುಕ್ತರಾಗ್ತಾರೆ. ದೇಹ ಬಿಡೋದನ್ನು ಒಪ್ತೇನೆ ಅವಲ್ಲಿ, ಆ ನೋವು ಒಪ್ಪೋದಿಲ್ಲ, ನೋವು ಯಾವ ಒಪ್ಪೋದಿಲ್ಲ. ದೇಹ ಕೂಡ ಹೇಗೆ ಬಿಡ್ತಾರೆ ಅವರೀಗ? ನಮ್ಮಂತೆ ದೇಹ ಬಿಡೋದಿಲ್ಲ, ದುಃಖ ಪಟ್ಕೊಂಡು ಒದ್ದಾಡಿ ಕಿರಿಚಿ ಅದೆಲ್ಲ ಮಾಡೋದಿಲ್ಲ. ಹೇಗೆ ದಗ್ಧ ಪಟಾಯಮಾನ, ದೇಹ ಬಿಡೋದು ಒಪ್ಪಿದ್ದೇವೆ, ಏನು ಒಪ್ಪಲಿಲ್ಲ, ದುಃಖ ಒಪ್ಪಲಿಲ್ಲ. ದೇವರಿಗೆ ಹಾಗೆ ಒಪ್ಪಿ ಅಂತಾನ ಅವನು, ದೇವರಿಗೆ ಅಂತ ದೇಹ ಇಲ್ಲ ಅದನ್ನ ಹೇಳ್ಬೇಕು. ಅರ್ಥ ಆಯ್ತಾ? ಯಾವ್ದು ಬ್ರಹ್ಮದೇವರಿಗೆ ಒಂದು ದೇಹ ಇದೆ, ಎಂತ ದೇಹ ಅದು? ಲಿಂಗ ದೇಹ ಇದೆ, ದಗ್ಧ ಪಟಾಯಮಾನವಾಗಿದೆ. ದೇವರಿಗೆ ಆ ರೀತಿ ಒಪ್ಪಿಕೊಂಡ್ರೆ ಒಪ್ಪೋದಿಲ್ಲ, ಯಾಕೆ ಇಲ್ಲೇ ಇಲ್ಲಲ್ಲ. ಇಲ್ಲದ ಲೀಲೆಯಿಂದ ಒಪ್ಕೊಳ್ಳಿ ಅಂದ್ರೆ ಲೀಲೆಯಿಂದ ಒಪ್ಕೊಳ್ಳೋದಕ್ಕೆ ಅರ್ಥನೇ ಇಲ್ಲ. ಲಿಂಗದೇಹ ಅಂಬೋದು ಲೀಲೆಯಿಂದ ಒಪ್ಕೊಳ್ಳೋದಲ್ಲ, ಅದು ಸ್ವರೂಪದಲ್ಲೇ ಬಂದಿರಬೇಕು. ಅನಾದಿ ಕಾಲದಿಂದ ಮಾತ್ರ ಲಿಂಗದೇಹ ಅಂತಾರೆ ಹೊರತು ಮಧ್ಯೆ ಬಂದ್ರೆ ಲಿಂಗದೇಹ ಅಲ್ಲ. ಅದೃಶ್ಯರಾದರೂ ದೇವತೆಗಳು ಅದೃಶ್ಯರಾಗ್ತಾರೆ. ಮೈಕ್ರೋವೇವ್ ಏನೋ ಇದಲ್ಲ, ಅಪ್ರಾಕೃತ ಅಲ್ಲ, ಆದ್ರೂ ಇನ್ವಿಜಿಬಲ್. ಪ್ರಾಕೃತದಲ್ಲೂ ಕೂಡ ಸೂಕ್ಷ್ಮ ರೂಪ ಏನಾದ್ರೂ ಇನ್ವಿಜಿಬಲ್ಲೇ, ಅರ್ಥ ಆಯ್ತಾ? ಆದ್ರೆ ದೇವರದ್ದು ಎಂಥದ್ದು ಪ್ರಾಕೃತ ಇನ್ವಿಜಿಬಲ್ ಬೇರೆ, ಅಪ್ರಾಕೃತ ಎಲ್ಲ ಸ್ಟೇಜಲ್ಲೂ ಇನ್ವಿಜಿಬಲ್. ಪ್ರಾಕೃತ ಯಾವ ಸ್ಟೇಜಲ್ಲಿ ಇನ್ವಿಜಿಬಲ್? ತುಂಬ ಸೂಕ್ಷ್ಮ ರೂಪದಲ್ಲಿ ಮಾತ್ರ ಇನ್ವಿಜಿಬಲ್ ಅದು. ಆದರೆ ಅಪ್ರಾಕೃತ ರೂಪ ಎಲ್ಲ ಕಾಲಕ್ಕೂ ಇನ್ವಿಜಿಬಲ್ಲೇ. ಅದು ಎಷ್ಟು ಮಹತ್ವ ರೂಪ ತೋರಿಸಿದ್ರು ಕೂಡ ಏನದ ಇನ್ವಿಜಿಬಲ್. ಅದಕ್ಕೆ ಅದು ಡಿಫ್ರೆನ್ಸ್ ಇದೆ. ಹೌದೌದು, ಶುದ್ಧ ಸೃಷ್ಟಿ ಅಂದ್ರೆ ಏನಿದೆ ಇಲ್ಲ. ಶುದ್ಧ ಸೃಷ್ಟಿಗೆ ಎರಡು ಅರ್ಥ. ನಾವು ಉಲ್ಟಪಟ್ಟ ಬಂದ್ರೆ ಕೇವಲ ಸೃಷ್ಟಿ ಅಂತ ಅರ್ಥ, ಉಲ್ಟಪಟ್ಟ ಮಾಡ್ಕೋಬೋದು. ಎರಡು ಬೇಕಾದ್ರೆ ಕೇವಲ ಸುಮ್ಮನೆ ಸೃಷ್ಟಿ ಅಷ್ಟೇನೆ, ಇನ್ನು ಸೃಷ್ಟಿ ಆದಂತೆ ಕಾಣುತ್ತೆ, ಸೃಷ್ಟಿ ಅಲ್ಲ ಅದು, ನಿತ್ಯತೆ. ಅದು ವಿಶೇಷದಿಂದ ನಾವು ಕರಿತೇವೆ ಅಷ್ಟೇ. ಆದರೆ ಇನ್ನೊಂದೇನು, ಆ್ಯಕ್ಚುಯಲ್ ಸೃಷ್ಟಿ, ಆ್ಯಕ್ಚುಯಲ್ ಸೃಷ್ಟಿ ಇದೆ. ಗಡಿಗೆ ಇಲ್ಲೇ ಇಲ್ಲ ಸೃಷ್ಟಿಯಾಗಿ, ವಸ್ತ್ರ ಇಲ್ಲೇ ಇಲ್ಲ ನೇಯ್ದ, ಅದೆಂಥದ್ದು ಆ್ಯಕ್ಚುಯಲ್ ಸೃಷ್ಟಿ. ಅಂಥ ಸೃಷ್ಟಿ ಮಾತ್ರ ಬೇರೆಯವರಿದ್ದೆ, ನಮ್ಮ ಜೀವನಿಗೆ ಅಂಥ ಸೃಷ್ಟಿ ಇಲ್ಲ. ಯಾಕೆ? ಅನಾದಿನಿತ್ಯ ಜೀವ. ಏನಿದ್ರೂ ಡ್ರೆಸ್ ಚೇಂಜ್ ಮಾಡಿದಾಗ ಸೃಷ್ಟಿನೇ ಹೊರತು ವ್ಯಕ್ತಿನೇ ಚೇಂಜ್ ಆಗೋದು ಬೇರೆ, ಡ್ರೆಸ್ ಚೇಂಜ್ ಮಾಡೋದು ಬೇರೆ. ಡ್ರೆಸ್ ಚೇಂಜ್ ಆದಾಗ ಏನಾಗಿಲ್ಲ, ವ್ಯಕ್ತಿ ಚೇಂಜ್ ಆಗಿಲ್ಲ. ಆದರೆ ವ್ಯಕ್ತಿಗಳು ಬದಲಾದಾಗ ಅದೇ ಡ್ರೆಸ್ ಹಾಕೊಂಡ್ರೂ ವ್ಯಕ್ತಿ ಅಲ್ಲ. ಯೂನಿಫಾರ್ಮ್ 1000 ಜನ ಹಾಕ್ಕೊಂಡಿದ್ರು ಕೂಡ 1000 ಜನ ಯಾರವರು ಬೇರೆನೆ. ಒಬ್ಬನೇ 1000 ಡ್ರೆಸ್ ಹಾಕ್ಕೊಂಡ್ರೆ ಒಬ್ಬನೇ. ಅರ್ಥ ಆಯ್ತಾ? ಇದು ದೇವರಿಗೆ ನಮಗಿರೋ ವ್ಯತ್ಯಾಸ. ನಾನು ಅಥಾಪಿ ಅನರ್ಹಿ ಏಷ ಆತ್ಮ ಇತಿ ಜೀವಾನುತ್ವ ಶ್ರುತೇ ವ್ಯಾಪ್ತಿ. ಹೊಸ ವಿಷಯ ಬಂತು, ನ ವ್ಯಾಪ್ತ ಹಿ ಆತ್ಮನಃ ಇತಿ ತದ್ ಅನನುತ್ವ ಶ್ರುತೇ ಶ್ರುತಿ ವಿರೋಧೇನ ಅಮಾನತ್ವೇನ ಪ್ರಾಗುಕ್ತ ಶ್ರುತಿ ಸಮನ್ವಯೋ ಹರೌ ಅಯುಕ್ತ ಇತ್ಯತಃ ಪ್ರಾಪ್ತಂ ಉತ್ಕ್ರಾಂತಿ ಗತ್ಯಾಗತೀನಾಂ ಇತ್ಯಾದಿ ಸೂತ್ರ ಸಪ್ತಕಂ. 7 ಸೂತ್ರಗಳಲ್ಲಿ ಒಂದು ವಿಷಯಕ್ಕೆ ಪ್ರಶ್ನೆಗಳನ್ನ ಕೊಡ್ತಾರೆ. ತದರ್ಥ ಮಾಹ ಜೀವಸ್ತದ್ವಶಗ ಸದಾ ನಾನು ಅಥಾಪಿ ಅನರ್ಹಿ ಏಷ ಆತ್ಮ ಇತಿ ಜೀವಾಣುತ್ವ ಶ್ರುತೇಹೇ. ಜೀವನನ್ನು ಏನಂತ ಕರೆದಿದೆ ವೇದಗಳು? ಅಣು ಅಂತ ಕರೆದಿರೋ. ವ್ಯಾಪ್ತ ಹಿ ಆತ್ಮನಃ ಇತಿ ತದನುತ್ವ ಶ್ರುತಿ ವಿರೋಧೇನ ಅಮಾನತ್ವೇನ. ಕೆಲವು ಕಡೆ ಹೇಳಿದರು ಅನರ್ಹಿ ಏವ ಆತ್ಮ ಅಂತ ಹೇಳಿದರು, ಇನ್ನೊಂದು ಸರ್ತೆ ವ್ಯಾಪ್ತ ಆತ್ಮಾನ ಅಂತೇಳಿ. ವ್ಯಾಪ್ತರಂತು ಏನು ಶ್ರುತಿ ಈಗೆಲ್ಲ ಮಾತಾಡಿದರೆ? ತದನುತ್ವ ಶ್ರುತಿ ವಿರೋಧೇನ ಅಮಾನತ್ವೇನ. ಒಮ್ಮೆ ಅಣು ಅಂತ ಹೇಳಿತ್ತು, ಹೋಗ್ಲಪ್ಪ ಅದಿದ್ರೆ ಸ್ವಲ್ಪ ತಿಳಿ ವ್ಯಾಪ್ತ ಅಂತ ಹೇಳಿತ್ತು. ಇದು ಶ್ರುತಿವಾಕ್ಯ, ಅದು ಶ್ರುತಿವಾಕ್ಯ. ಅಣುರ್ಹಿ ಏಷ ಆತ್ಮ ಶ್ರುತಿ. ವ್ಯಾಪ್ತ ಹಿ ಆತ್ಮನಃ, ಎಲ್ಲ ಜೀವರು ವ್ಯಾಪ್ತರಾದವರು. ಎಲ್ಲ ಜೀವರು ವ್ಯಾಪ್ತರಾದವರ ಮೇಲೆ ಯಾವ ಜೀವನು ಏನಲ್ಲ, ಅಣು ಅಲ್ಲ ಅಂತಾಯ್ತು. ಅದಕ್ಕೆ ಶ್ರುತಿ ವಿರೋಧ ಹೇಳ್ತಾ ಇದೆ. ಅಮಾನತ್ವೇನ, ಇನ್ಕನ್ಸಿಸ್ಟೆಂಟ್ ಆಗಿ ಮಾತಾಡೋರು ಮಾತು ಏನಂತಾರೆ? ಪ್ರಮಾಣ. ಅವ್ರ ಮಾತು ಬಿಟ್ಬಿಡಿ ಅಂತ, ಇನ್ಕನ್ಸಿಸ್ಟೆಂಟ್ ಆಗಿಲ್ಲ ಬಿಟ್ಬಿಡಿ. ಪ್ರಾಗುಕ್ತ ಶ್ರುತಿ ಸಮನ್ವಯೋ ಹರ ವಯುಕ್ತ ಇತ್ಯತ ಆದ್ದರಿಂದ ಅಲ್ಲ. ಜೀವನ ಬಗ್ಗೆ ಏನೋ ಹೆಚ್ಚು ಕಡಿಮೆ ಹೇಳಿಕೊಂಡು ಹೋಯ್ತು. ಯಾಕಂದ್ರೆ ಜೀವನ ಬಗ್ಗೆ ಹೇಳಿದ್ದು ಹೇಗೆ ತಪ್ಪಾಯಿತೋ, ದೇವ್ರ ಬಗ್ಗೆ ಹೇಳೋದು ಹಾಗೆ ತಪ್ಪೇನೆ. ಅರ್ಥ ಆಯ್ತಾ? ಇನ್ನು ಎಕ್ಸ್ಟೆಂಡ್ ಮಾಡಿಕೊಂಡು ಒಂದು ಕಡೆ ಸುಳ್ಳು ಹೇಳಿದ್ನ ಏನು ಹೇಳಬೇಕು? ಒಬ್ಬ ಸಾಕ್ಷಿ ನಂಬಲ್ಲ ಅನರ್ಹ ಅಂತ ಹೇಳಬೇಕಾದ್ರೆ ಅಲ್ಲಿ ಮೂರ್ನಾಲ್ಕು ಕಡೆ ಸುಳ್ಳು ಹೇಳೋದನ್ನು ತೋರಿಸ್ಬಿಟ್ಟು ಏನು ಮಾಡ್ತಾರೆ? ಇವನು ಹೇಳಿದ್ದೆಲ್ಲ ಸುಳ್ಳು ಅಂದ್ಬಿಡ್ತ. ಆದ್ದರಿಂದ ವೇದಗಳು ಜೀವ್ರ ಬಗ್ಗೆ ಹೇಳಿದ್ದು ಯಾಕೆ ತೊಗೊಂಡ್ರು ಅಂದರೆ ನಮ್ಮ ಬಗ್ಗೆನೇ ಹೇಳ್ತಿರೋದು, ಅದು ನಮ್ಮ ಬಗ್ಗೆ ಹೇಳ್ತಿದ್ದಾರೆ, ನಾವೇ ಸಾಕ್ಷಿ ಅದಕ್ಕೆ. ಅಣು ಅಂತ ಹೇಳಿದರೆ ಒಪ್ಪೋಣ, ವ್ಯಾಪ್ತ ಅಂದರೆ ಒಪ್ಪೋಣ. ಒಂದ್ಸತಿ ಅಣು ವ್ಯಾಪ್ತ ಅಂದರೆ ತಪ್ಪಲ್ವಾ ಅದು? ಅಂದಮೇಲೆ ನಮ್ಮ ಬಗ್ಗೆ ಅನುಭವ ವಿರುದ್ಧ ಮಾತಾಡಿದ ಮೇಲೆ ಇನ್ನೇನು ಬೇರೆ? ನಮ್ಮ ಕಣ್ಣೆದುರಿಗೆ ಸುಳ್ಳು ಹೇಳ್ಬೇಕಾದ್ರೆ ಇಲ್ಲದಾಗ ಸುಳ್ಳು ಹೇಳ್ತಾನೆ ಅಂತಾರಲ್ಲ, ಹಾಗೆ ನಮ್ಮ ಎದುರಿಗೆ ಬುಕ್ಕಮೇ ಹೊಡೆದ ಸುಳ್ಳು ಹೇಳ್ತಾನೆ, ಇನ್ನು ಆಬ್ಸೆನ್ಸಲ್ಲಿ ಎಷ್ಟು ಹೇಳ್ತಾರೆ ಮಹಾನುಭಾವ ಅಂತ ಹೇಳಿ. ಹಾಗೆ ಕಣ್ಣಿಗೆ ಕಾಣೋ ಅನುಭವಕ್ಕೆ ಬಂದ ಜೀವರ ಬಗ್ಗೆ ಇಂಥ ಇನ್ಫಾರ್ಮೇಷನ್ ಕೊಟ್ಟ ವೇದ ದೇವ್ರ ಬಗ್ಗೆ ಇನ್ನೇನು ಕೊಡುತ್ತೆ? ಆದ್ದರಿಂದ ಅದನ್ನು ಬಿಟ್ಬಿಡೋದೇ ಕ್ಷೇಮ ಅಂತ ಹೇಳಿದರು. ಅಲ್ಲ ಅಲ್ಲ, ಉತ್ತರ ಪ್ರಶ್ನೆ ಈಗ ಹಾಕ್ಕೊಂಡು ಅವನೇ ಪ್ರಶ್ನೆ ಮಾಡಿ ಅವನೇ ತೀರ್ಮಾನ ಹಾಕೊಂಡ್ಬಿಟ್ಟೆ ಎಲ್ಲ ಕೂಡ. ಅದಕ್ಕೆ ಹೇಳ್ತಾರೆ ನಾಳೆ ಲೇಟೇ ಬರಲ್ಲ ಪರವಾಗಿಲ್ಲ, ತಾನೇ ಪರವಾಗಿಲ್ಲ ತಡ್ಕೊಂಡು ಹೋಗ್ಬಿಟ್ಟೆ. ಯಾರು ಹೇಳ್ಬೇಕಾದ್ರೆ ಕೇಳಿದ್ರೆ ಉತ್ತರ ಕೊಡ್ಬೇಕು. ತಾರೇ ತೀರ್ಮಾನ ಓಕೆ ಅಂತ ತಾರೇ ಓಕೆ ಹೇಳ್ಕೊಂಡು ಹೋಗ್ಬಿಟ್ರೆ. ಪ್ರಶ್ನೆ ಉತ್ತರ ಕೇಳಿದ್ರು, ಪ್ರಶ್ನೆ ಕೇಳಿದಾನ ಅಷ್ಟೇ, ಉತ್ತರ ಕೊಟ್ಟಿಲ್ಲ ನಾವಿನ್ನು, ತಾನೇ ತಿಳ್ಕೊಂಡ್ಬಿಟ್ಟ. ಉತ್ಕ್ರಾಂತಿ ಗತ್ಯಾಗತಿ ನಾಮ್ ಇತ್ಯಾದಿ ಸೂತ್ರ ಸಪ್ತಕಂ, ತಪ್ಪು ತಿಳ್ಕೊಂಡಿದ್ದಿ. ಜೀವ ಅಣುವೇ, ಅದ್ರ ಬಗ್ಗೆ ಬಂದದ್ದು ಮಾತನಾಡಿಲ್ಲ. ವ್ಯಾಪ್ತ ಅಂತ ಹೇಳಿದ್ದು ಜೀವನ ಬಗ್ಗೆ ಹೇಳಿದ ವಿಚಾರ ಅಲ್ಲ ಅದು. ಯಾವ್ದ್ರ ಬಗ್ಗೆ? ದೇವ್ರ ಬಗ್ಗೆ ಹೇಳಿದ್ದು. ಬಹುಜನ ಯಾತಕ್ಕೆ ಹೇಳಿದ್ದು? ಅದು ಎಲ್ಲಾ ರೂಪಗಳು ವ್ಯಾಪ್ತ ಅಂತ ಹೇಳಬೇಕಾಗಿದೆ. ಮತ್ಸ್ಯ ರೂಪ ವ್ಯಾಪ್ತ ಪೂರ್ವ ನಮಗೇನಿಸ್ತು, ವಾಮನ ರೂಪದಿಂದ ಬಂದ, ಆಮೇಲೆ ತ್ರಿಕ ರೂಪ ತೋರಿಸ್ಬಿಟ್ಟು ವ್ಯಾಪಿಸಿಬಿಟ್ಟ. ಓಹೋ, ವ್ಯಾಮನ ರೂಪ ಮಾತ್ರ ವ್ಯಾಪ್ತ ರೂಪ, ಮತ್ಸ್ಯಾದಿಗಳಲ್ಲ ಅಂತ ಹೇಳ್ಕೊಳಕ್ ಹೋಗ್ಬೇಡಿ. ಮತ್ತೆ ಎಲ್ಲ ರೂಪಗಳು ಏನವು? ವ್ಯಾಪ್ತ. ಅಣೋರಣೀಯಾನ್ ಪಾತೋ ಮಹೀಯಾನ್. ದೇವ್ರ ಬಗ್ಗೆ ಹೇಳಿದ್ದ, ಮತ್ತೆ ಜೀವನ ಬಗ್ಗೆ ಹೇಳಿದ್ದಲ್ಲ ಅದು. ಇವನು ಜೀವನ ಬಗ್ಗೆ ಅಂತ ಎರಡು ಅರ್ಥ ಮಾಡ್ಕೊಂಡು ಗಲಾಟೆ ಮಾಡ್ಕೊಂಡ ತಪ್ಪದು. ತದರ್ಥ ಮಾಹ ಜೀವಃ ತದ್ವಜಗ ಸದಾ. ಜೀವ ಜೀವನ ವಿಷಯನೇ ಬೇರೆ, ದೇವ್ರ ವಿಷಯನೇ ಬೇರೆ. ಸದಾ ಪರಮಾತ್ಮನ ವಶನಾದಂಥ ಜೀವನ ಬಗ್ಗೆ ಹೇಳಿದ ಮಾತನ್ನು ದೇವ್ರ ಬಗ್ಗೆ ತಿಳ್ಕೊಳ್ಳೋಕೆ ಹೋಗಬೇಡ ಅಂತ ಹೇಳ್ತಾ ಜೀವನ ಸ್ವರೂಪದ ಬಗ್ಗೆ ಮಾಹಿತಿ ಕೊಡ್ತಾರೆ. ಆ ವಿಚಾರ ಇಲ್ಲಿದೆ. ಈಗ ಗಚ್ಚತೀತಿ ಗಮೇರ್ಡಹ ಏನಿದೆ, ಜೀವ ತದ್ವಶ ಗಹ, ಗಹ ಇದೆಯಲ್ಲ ಅದಕ್ಕೆ ಅರ್ಥ ಸದಾ, ಅದಕ್ಕೆ ಗಚ್ಚತಿ ಅಂತ ಅರ್ಥ. ಉತ್ಕ್ರಾಂತಿ ಕಾಲೇ ಪರಲೋಕಾದಿ ಗಮನಾಗಮನ ಕಾಲೇ ಚ ಪ್ರಸ್ತುತ ಹರ್ಯಧೀನ ಗಮನಾಗಮನಾದಿಮಾನ್ ಜೀವ ಇತ್ಯರ್ಥ. ಎಷ್ಟು ಸ್ವಾರಸ್ಯ ಇದೆ. ಜೀವ ತದ್ವಶ ಅಂದರೆ ಸಾಕಾಗ್ತಿತ್ತು, ತದ್ ಗಹ ಅಂತ ಹೇಳಿದ್ರು. ಮತ್ತೆ ಅದಕ್ಕೆ ವಶನಾಗಿದ್ದಾನೆ, ಗಮನಾದಿ ಮಾಡಬೇಕಾರೋ ಅವನ ಅಧೀನ. ಮತ್ತೆ ಎರಡೆರಡು ಬರಬೇಕಲ್ಲಿ, ಎರಡು ಅರ್ಥ ಬರೋದಕ್ಕೋಸ್ಕರ ಒಬ್ಬ ಕ್ಲರ್ಕ್ ಆಫೀಸರ್ ಅಧೀನ. ಆದರೆ ಈ ಗಮನಾಗಮನಕ್ಕೆ ಅಧೀನ ಕರೆದ ಬರದಲ್ಲಿ ಹೋಗುವಂತ ಹೇಳ್ಬೋದು, ಬೇಕಾರ ಅವನು ಕರೆದ ಹೋದಾಗಲೂ ಬರಬಹುದು. ಆದರೆ ಜೀವ ಹಾಗಲ್ಲ, ಏನಾಗಿರ್ಬೇಕು ಅವನು? ಗಹ ಅಂಬೋದು ಗಮನದ ಎಲ್ಲ ಕಾರ್ಯಗಳು ಕೂಡ ಏನಾಗಬೇಕು? ದೇವರಿಂದನೇ ಆಗಬೇಕು ಸದಾ, ಒಮ್ಮೊಮ್ಮೆ ಅಲ್ಲ. ಮತ್ತೆ ಅವ್ನು ರಿಟೈರ್ ಆದ ಕರೆದ್ರೂ ಹೋಗೋದೇ ಇಲ್ಲ ಅವನು. ರಿಟೈರ್ ಆದ ಹೇಳಿ ಕಳಿಸಿದ್ರೆ ಬರೋದಿಲ್ಲ ಹೋಗು ಅಂತ ಹೇಳ್ಬಿಡ್ತೀನಿ. ಯಾತಕ್ಕೆ? ನನಗೆ ಸಂಬಂಧನೇ ಇಲ್ಲ, ಏನು ಮಾಡ್ತೀವೋ ಮಾಡ್ಕೋ ಅಂತ ಹೇಳ್ತಾ. ಆದರೆ ದೇವ್ರ ಬಗ್ಗೆ ಹಾಗಲ್ಲ, ಸದಾ ಅನಾದಿಕಾಲ ಅನಂತ ಕಾಲದವರೆಗೂ ಜೀವ ಏನಾಗಿದ್ದಾನೆ? ದೇವರ ಅಧೀನನಾಗಿದ್ದಾನೆ, ಪ್ಲಸ್ ಗಮನಾದಿಗಳು ಕೂಡ ಅವನ ಅಧೀನವಾಗಿಯೇ ಇದೆ. ಇದು ಹೇಳೋದಕ್ಕೋಸ್ಕರ ತದ್ವಶ ಗಹ ಸದಾ ಅಂತ ಹೇಳ್ತಾ. ಸತ್ ಏನ ಅಲ್ಲ ಅಲ್ಲ, ದಹ ದೀರ್ಘ ಅಂತ ಎಲ್ಲಿದೆ? ಗಚ್ಚತೀತಿ ಗಮೇಹೆ ಗಾ ಧಾತು, ಗಹ ಅಂತ ಪದ ಎಲ್ಲಿಂದ ಬಂತು ಅಂದ್ರೆ ಗಮಲ್ರ ಗತವು ಅಂತ ಧಾತು. ಅದಕ್ಕೆ ಅದಕ್ಕೆ ಎಲ್ಲ ಗಹ ರೂಪ ಯಾತಕ್ಕೆ ಬಂತು ಅಂದ್ರೆ ಈ ಗಮ ಧಾತುವಿಗೆ ಗಚ್ಚತಿ ಅನ್ನೋ ಅರ್ಥದಲ್ಲಿ ಪ್ರತ್ಯಯ ಬಂದಿದೆ ಅಂತ ಅರ್ಥ. ಸದಾ ಎಲ್ಲ ಟೋಟಲಿ ಟೋಟಲಿ ಟೋಟಲ್ ಡಿಪೆಂಡೆನ್ಸ್. ಹೇಳಲಿಲ್ಲ ಮೀನು ನೀರಿನಲ್ಲಿದೆ ಅಂದ್ರೆ 24 hours ನೀರಿನಲ್ಲೇ ಇದೆ, ಸ್ವಲ್ಪ ಹೊರಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಹೊರಗೆ ಬಂದಷ್ಟು ಏನಾಗುತ್ತದೆ? ಸತ್ತೋಗ್ಬಿಡುತ್ತೆ, ಬಂದು ಒದ್ದೆ ಅಡತ್ತವೆ ಸತ್ತೋಗ್ಬಿಡುತ್ತೆ. ಅದೇ ರೀತಿನೇ ಜೀವ ದೇವರನ್ನು ಯಾವಾಗಲೂ ಅವಲಂಬಿಸಿದ್ದಾನೆ. ಹೋಲಿ, ಮೀನು ಜೀವನಲ್ಲೇ ಹುಟ್ಟಬೇಕು, ನೀರಲ್ಲೇ ಬೆಳಿಬೇಕು, ನೀರಲ್ಲೇ ಸಂತಾನೋತ್ಪಾದನೆ, ನೀರಲ್ಲೇ ಸಾವು, ಪ್ರತಿಯೊಂದರೂ ನೀರಲ್ಲೇ. ಅದೇ ರೀತಿ ದೇವರಲ್ಲಿ ಅವಲಂಬಿಸಿಯೇ ಜೀವ ಮಾಡಬೇಕೆ ಹೊರತು ಬಿಟ್ಟಿರ್ಲಿಕ್ಕೆ ಸಾಧ್ಯ ಇಲ್ಲ. ಹೌದು, ಗಹ ಅಂಬೋದು ಗಮ್ ಅಂದರೆ ಗಮನ, ಗಮನ ಅಂಬೋದೇ ಉಪಲಕ್ಷಣ. ಗಮನ ಅಂದ್ರೆ ಏನೋ ಉಪಲಕ್ಷಣ, ಎಲ್ಲದೂ ದೇವರ ಅಧೀನ ಬಂತಲ್ಲ ಇದರೊಳಗೆ. ಹೇಳಬೇಕಾದ್ರೆ ನೈವಂ ನೈವಂಕಿಂಚಿತ್ ಕರೋಮೀತಿ ಯುಕ್ತೋ ಮನ್ನೇತ ತತ್ವವಿತ್ ಪಶ್ಯನ್ ಶೃಣ್ವನ್ ಸ್ಪೃಶನ್ ಜಿಘ್ರನ್ ಅಶ್ನನ್ ಗಚ್ಚನ್ ಸ್ವಪನ್ ಶ್ವಶನ್ ಪ್ರಲಪನ್ ವಿಸೃಜನ್ ಗೃಹನ್ ಉನ್ಮಿಷನ್ ನಿಮಿಷನ್ ಅಪಿ. ಅದು ಇದಲ್ಲ, ಕಣ್ಣು ತೆಗಿಲಕ್ಕೆ ಕಣ್ಣು ಮುಚ್ಚಲಕ್ಕೂ ಕೂಡ ಏನು ಬೇಕು? ಇವರ ಅಂತ್ಯಕಾಲಕ್ಕೆ ಮಾತಾಡ್ಸಕ್ಕೆ ಹೋದ್ರೆ ಕಣ್ಣು ತೆಗಿಲಿಕ್ಕೆ ಬರ್ತಾ ಇಲ್ಲ ಅವನಿಗೆ. ತೆಗೆದಿದ್ದಾನೆ ಮುಚ್ಚಲಕ್ಕೂ ಭಾರಿ ಕಷ್ಟಪಡ್ತಾನೆ, ಕಣ್ಣು ಮುಚ್ಚಿ ತೆಗೆಯೋದಷ್ಟು ಸುಲಭ ಕೂಡ ಅಷ್ಟಾಗೋದಿಲ್ಲ ಅವನಿಗಾಗ. ಅವ್ರಿಗೆ ಏನಾಯ್ತು ಈಗ? ಉನ್ಮಿಷನ್ ನಿಮಿಷನ್. ಇವತ್ತು ಕಣ್ಣು ತೆಗೆದು ಮುಚ್ಚಿದ್ದೇವೆ ಅಂದರೆ ದೇವರ ಅನುಗ್ರಹ ಮಾಡ್ತಿದ್ದಾನೆ ಅಂತ ಅಷ್ಟೇ ಅರ್ಥನೇ ಹೊರತು ಏನಲ್ಲ ಅದು. ಈಗ ನಮಗೆ ಶಕ್ತಿ ಇತ್ತು ಆಗಿಲ್ಲ ಅಂತ ಹೇಳಬಾರ್ದು. ಮತ್ತೆ ಆದರೂ ಇವರು ಒಂದೇನೆ, ದೇವರೀಗ ನಮಗೇನು ಮಾಡಿದ್ದಾನೆ? ಸಾಧನೆ ಮಾಡೋಕ್ಕೂ ಅನುಕೂಲ ಮಾಡಿಕೊಡ್ತಿದ್ದಾನೆ ಅಂತಿದೆ ಅಷ್ಟೇ ಹೊರತು, ಇಲ್ಲದೆ ಹೋದರೆ ಆಗೋಗು ಅಷ್ಟೇ, ಏನು ಡಿಫ್ರೆನ್ಸೇ ಇಲ್ಲ. ಜೀವನ ಕೆಪಾಸಿಟಿ ಇರೋದೇ ಅಷ್ಟು. ದೇವ್ರು ಏನು ಮಾಡ್ತಾನೆ ತಕ್ಕಂತೆ? ಸಾಧನೆ ಮಾಡಿಸ್ಬೇಕಾದ್ರೆ ಅನುಕೂಲ ಮಾಡಿಕೊಡ್ತಾನೆ ಹೊರತು ನಾವು ಏನನ್ನೂ ಮಾಡಲಿಕ್ಕೆ ಸ್ವಾತಂತ್ರ್ಯ ಇಲ್ಲ ಅಂತ ತಾತ್ಪರ್ಯ. ಸದಾ ಉತ್ಕ್ರಾಂತಿ ಕಾಲೇ ಪರಲೋಕಾದಿ ಗಮನಾಗಮನ ಕಾಲೇ ಚ ಪ್ರಸ್ತುತ. ಎಲ್ಲಿಂದ ಸ್ಟಾರ್ಟ್ ಆಯ್ತಿದ್ದು ಗಮನ? ಅಲ್ಲಿಂದ ಫುಟ್ ಬಂತಲ್ಲ ಇದರೊಳಗೆ. ಜೀವ ಹೇಗೆ ಹುಟ್ಟುತ್ತಾನೆ ಅಂತ ಹೇಳಲಿಲ್ಲ, ಅಲ್ಲಿಂದ ಶುರುವಾಗಿ ಹೋಗೋವರೆಗೂ ಕೂಡ, ಬಂದು ಹೋಗೋವರೆಗೂ ಕೂಡ ಏನಾಗಿರ್ಬೇಕು? ಜೀವ ಗಹ, ದೇವರ ಅಧೀನದಲ್ಲೇ ಇರಬೇಕೆ ಹೊರತು ಬೇರೆ ರೀತಿ ಇಲ್ಲ. ಪ್ರಸ್ತುತ ಹರ್ಯಧೀನ ಗಮನ ಗಮನಾದಿಮಾನ್ ಜೀವ ಇತ್ತು. ಲೋಕದಲ್ಲೂ ಕೂಡ ಸ್ಟೂಡೆಂಟ್ಸ್ ಎಕ್ಸ್ಕರ್ಷನ್ ಕರ್ಕೊಂಡು ಹೋಗ್ತಾರೆ, ಟ್ರಿಪ್ಸ್ ಆಗ್ತಾರೆ ಸ್ಕೂಲು ಕಾಲೇಜಿನಲ್ಲಿ. ಶುರುವಾದಾಗಿನಿಂದ ಬರೋವರಿಗೆ ಆಗಿರ್ಬೇಕು, ಅವರು ಹೇಳಿದಾಗ ಕೇಳ್ಕೊಂಡಿರ್ಬೇಕು. ಯಾವಾಗ ಕೇಳಬೇಕು ಆ ವಿಶೇಷ, ಬಾದ್ರೆ ಬಾ ಹೋದ್ರೆ ಹೋಗು, ಬಂದು ಮುಗಿತು ಅಂತ ಹೇಳೋರಿಗೂ ಬಿಡಾಗಿಲ್ಲ. ಅಲ್ಲಿಂದ ಹಿಡಿದು ವಾಪಸ್ ಹೋಗೋವರೆಗೂ ಕೂಡ ಅಧೀನ, ಪ್ರತಿ ಜನ್ಮದಲ್ಲೂ ಅಧೀನ, ಯಾವಾಗಲೂ ಅಧೀನ ಅಂತ ಹೇಳೋದಕ್ಕೆ ಗಾಹಸ ಗಾಹ ಪಾತ ಅಷ್ಟು ಅರ್ಥ ಕೊಡೋದು. ಸೋತ್ಮ ಸೋ ಅಸ್ಮಾತ್ ತಪ್ಪಾಗಿಬಿಟ್ಟಿದೆ, ಸೋತ್ಮ ಅಲ್ಲ. ಸೋ ಅಸ್ಮಾತ್ ಶರೀರಾದ ಉತ್ಕ್ರಮ್ಯ ಅಮುಂ ಲೋಕಂ ಅಧಿಗಚ್ಚತಿ. ಪರಮಾತ್ಮ ಈ ಜೀವ ದೇಹದಿಂದ ಉತ್ಕ್ರಮಣ ಹೊಂದಿ ಪರಲೋಕಕ್ಕೆ ಹೋಗ್ತಾನೆ ಇತ್ಯಾದಿ ಶ್ರುತೇಹೇ ಗತ್ಯಾಗತಿಮತ್ವಾತ್ ಅಣುರ್ಜೀವ. ಮೊದಲೇ ಪ್ರಶ್ನೆ ಏನು ಕೇಳಿದ್ದಿ ನೀನೀಗ, ಜೀವ ವ್ಯಾಪ್ತ ಜೀವ ಅಣು ಅಂತ ಹೇಳಿದೆ, ಇನ್ಕನ್ಸಿಸ್ಟೆಂಟ್ ಇದು, ಪರಸ್ಪರ ವಿರುದ್ಧ, ಅದಕ್ಕೋಸ್ಕರ ಒಪ್ಪೋದಿಲ್ಲ ಅಂತ ಹೇಳಿದರೆ ತಿಳ್ಕೊಳ್ಳೋಕೆ ಹೋಗಬೇಡ, ಜೀವ ಅಣುವೇ ಆಗಿದ್ದಾನೆ. ಯಾತಕ್ಕೆ ಗತಿ ಆಗತಿಮತ್ವಾತ್ ಅಣು ಜೀವ, ಗತಿ ಆಗತಿ, ಗತಿ ಆಗತಿ ಗಮನ ಆಗಮನ, ಬರೋದು ಹೋಗೋದು ಮಾಡೋದ್ರಿಂದ ವ್ಯಾಪ್ತವಾದ ವಸ್ತುವಿಗೆ ಮೂಮೆಂಟ್ ಇರುತ್ತಾ? ಮೂಮೆಂಟ್ ಇಲ್ಲ ವ್ಯಾಪ್ತವಾದ ವಸ್ತುವಿಗೆ. ಜೀವನಿಗೆ ಮೂಮೆಂಟ್ ಹೇಳಿರೋದ್ರಿಂದ ಏನಾಗಿರ್ಬೇಕು? ಅವನು ಅಣು ಆಗಿರಬೇಕು. ಉತ್ಕ್ರಮ್ಯ ಅಮುಂ ಲೋಕ ವ್ಯಾಪ್ತಿ ಶ್ರುತಿಯೇ ಬ್ರಹ್ಮ. ವ್ಯಾಪ್ತಿ ಶ್ರುತಿ ಬಂತಲ್ಲ ಅಂದ್ರೆ ಬ್ರಹ್ಮ ಪರ, ಜೀವನ ಪರ ಅಲ್ಲ ಅದು. ಯಾರ ಬಗ್ಗೆ ಹೇಳ್ತಾರೆ ರೆಫರೆನ್ಸ್? ಅದು ದೇವ್ರ ಬಗ್ಗೆ ಹೇಳೋ ರೆಫರೆನ್ಸ್. ವ್ಯಾಪ್ತ ವ್ಯಾಪ್ತ ಅಂತ ಇಲ್ಲಿ ಆತ್ಮ ಅನ್ನೋ ಪದ ಉಪಯೋಗಿಸಿ ಅಣು ಅಂತ ಕರೆದಾಗ ಯಾರಿಗೆ ರೆಫರೆನ್ಸ್? ಅದು ಜೀವನಿಗೆ. ಆತ್ಮ ಅಂತ ಕರೆದು ವ್ಯಾಪ್ತ ಅಂತ ಕರೆದಾಗ ಯಾರಿಗೆ ಹೆಸರದು? ದೇವರಿಗೆ. ಆತ್ಮ ಶಬ್ದ ಇಬ್ಬರಿಗೂ ಅಪ್ಲಿಕಬಲ್. ಆದ್ದರಿಂದ ಪ್ರಸಂಗ ನೋಡಿ ಏನ್ ಮಾಡಬೇಕು, ಅದಕ್ಕೆ ಅರ್ಥ ಹೇಳಬೇಕು. ಅಣುತ್ವೇ ಸೌತ್ರ ಯುಕ್ತಿ ಸೂಚನಾಯ ಏವಂ ನಿರ್ದೇಶ. ಅಣುತ್ವೇ ಸೌತ್ರ ಯುಕ್ತಿ ಸೂಚನಾಯ ಏವಂ ನಿರ್ದೇಶ. ಅಣುತ್ವದೊಳಗೆ ಸೌತ್ರ ಯುಕ್ತಿ, ಸೌತ್ರ ಯುಕ್ತಿ ಅಂದ್ರೇನು? ಸೂತ್ರದಲ್ಲೇ ಬಂದಿರೋ ಯುಕ್ತಿ. ಏನು ಸೂತ್ರದಲ್ಲೇ ಬಂದಿರೋ ಯುಕ್ತಿ? ಉತ್ಕ್ರಾಂತಿ ಗತ್ಯಾಗತಿ ನಾಂ, ಸೂತ್ರದಲ್ಲೇ ಬಂದಿರೋ ಯುಕ್ತಿ ಅದು. ಅದಕ್ಕೋಸ್ಕರನೇ ಏವಂ ನಿರ್ದೇಶ ಹೀಗೆ ಹೇಳಿದ್ದಾರೆ. ನಚ ಈಶ್ವರೇ ವ್ಯಭಿಚಾರ, ನಚ ಈಶ್ವರೇ ವ್ಯಭಿಚಾರ. ಈ ಸಿಕ್ಕಾಕೊಂಡ್ರಿ ಅಂದವನು. ಯಾತಕ್ಕೆ ಈಶ್ವರರು ಅಣುವೇ? ಯಾತಕ್ಕೆ ಈಶ್ವರರು ಓಡಾಡ್ತಾ ಅವತಾರ ಮಾಡಕ್ಕೆ ಅಂತ ಬರ್ತಾರೆ ಅಂತ ಹೇಳ್ತಿರಲ್ಲ, ಇದರಿಂದ ಸಂಧಿಗೋಸ್ಕರ ಎಂದ ಹೊರಟನಲ್ಲ. ಇದು ಈಶ್ವರ ಮೂಮೆಂಟ್ ಇದೆಯಲ್ಲ, ಅಲ್ಲಿಂದ ಗಜೇಂದ್ರ ಕರೆದ ಬಂದನಲ್ಲ, ಸೊ ವ್ಯಾಪ್ತ ಅಲ್ಲ ಅಂತ ಆಯ್ತಲ್ಲ. ದೇವರು ದೇವರು ಕೂಡ ಏನಾದ? ವ್ಯಾಪ್ತನಾದ. ನಮ್ಮ ಪ್ರಶ್ನೆ ಚೇಂಜ್ ಮಾಡ್ತೀವಿ ಈ ಥರ ಅಂತ ಹೇಳಿದೆ. ಮೊದಲೇನು ಕೇಳಿದ್ವಿ ನಾವು? ಜೀವನು ಅಡು ಅಂತ ಹೇಳಿ ವ್ಯಾಪ್ತ ಅಂತ ಹೇಳಿ ಎರಡು ರೀತಿ ಹೇಳಿದ್ರಿಂದ ಅದು ಕಾಂಟ್ರಡಿಕ್ಟರಿ ಸ್ಟೇಟ್ಮೆಂಟ್ ಆದ್ದರಿಂದ ಆ ಸ್ಥಿತಿನ ಒಪ್ಪೋದಿಲ್ಲ ಅಂತ ಹೇಳಿದ್ವಿ. ಈಗ ನಾವೇನು ಮಾಡ್ತೀವಿ? ಜೀವನ ಬಿಟ್ಬಿಡ್ತೇವೆ. ದೇವ್ರ ಬಗ್ಗೆನೇ, ಒಮ್ಮೆ ವ್ಯಾಪ್ತ ಅನ್ನೋದು, ಇನ್ನೊಂದ್ಸರಿ ತಣು ಅನ್ನೋದು, ಮೂಮೆಂಟ್ ಇದೆ ಅನ್ನೋದು. ಮೂಮೆಂಟ್ ಇದ್ಮೇಲೆ ಏನಾಗಬೇಕು? ಅವನು ಅಣು. ವ್ಯಾಪ್ತನಾಗೋ ಚಾನ್ಸೇ ಇಲ್ವಲ್ಲ. ಅಂದಮೇಲೆ ದೇವ್ರ ಬಗ್ಗೆ ವ್ಯಾಪ್ತ ಅಣು ಎರಡು ಕೂಡ ಸಾಧ್ಯ ಇಲ್ಲ, ಆದ್ದರಿಂದ ಸರಿನೇ ಅಲ್ಲ ಅಂತ ಹೇಳಿದ ಅವನಿಗೆ. ಅಣುತ್ವೇ ಸೌತ್ರ ನಮಚೆ ಈಶ್ವರೇ ವ್ಯಭಿಚಾರ, ಈಶ್ವರನಲ್ಲೂ ಈ ಗುಣ ಬಂತಲ್ಲ, ಯಾವುದು? ಗಮನಾಗಮನಾದಿಗಳು ಅಂತ ಹೇಳ್ತಾರೆ. ತತ್ ಅಣುತ್ವಶ್ವಾಪಿ ಅಕ್ಷರಣೆ ಸಿದ್ಧತ್ವಾತ್, ಅದಕ್ಕೆ ಹೇಳ್ತಾರೆ ದೇವ್ರ ಬಗ್ಗೆ ಅರ್ಥನೆ ಮಾಡಿಕೊಂಡಿಲ್ಲ ನೀನು. ಅಣೋರಣೀಯಾನ್ ಮಹತೋ ಮಹೀಯಾನ್, ಇದು ವಿಶೇಷ ದೇವರಾಂಶ. ಅದಕ್ಕೆ ವಿರುದ್ಧವಾದದ್ದು ದೇವರಲ್ಲಿ ಕೂಡುತ್ತೆ, ವಿರುದ್ಧವಾದ ವಿಚಾರಗಳು ದೇವರಲ್ಲಿ. ಯಾತಕ್ಕೆ ಅಚಿಂತ್ಯದ್ಭುತ ಶಕ್ತಿ ಸಂಪನ್ನನಾದ್ದರಿಂದ ವ್ಯಾಪ್ತನೂ ಆಗಿದ್ದಾನೆ, ಅಟ್ ದಿ ಸೇಮ್ ಟೈಮ್ ಅಣುವೂ ಆಗಿರೋದ್ರಿಂದ ಅವನು ಮೂಮೆಂಟು ಇದೆ ಅಲ್ಲೂ ಇರ್ತಾನೆ, ಆದ್ದರಿಂದ ಸಮಸ್ಯೆನೇ ಇಲ್ಲ ಅಂತ ಹೇಳಿ. ಇದು ದೇವ್ರ ಮಹಿಮೆ. ಯಾರಿಗೆ ಲಿಮಿಟೆಡ್ ವ್ಯಾಪ್ತತ್ವನೇ? ಲಿಮಿಟೆಡ್ ಏನು ಬಂತು? ವ್ಯಾಪ್ತತ್ವನೇ ಇಲ್ಲ ಫಸ್ಟು. ಅಣು ಅಂದಮೇಲೆ ಏನಿಲ್ಲ ಅವನಿಗೆ? ವ್ಯಾಪ್ತತ್ವನೇ ಇಲ್ಲ, ಹೊರಟೋಯ್ತಾನೆ. ಗೊತ್ತಾಯ್ತಾ? ಆದ್ರೆ ದೇವರಿಗೆ ಮಾತ್ರ ಅಣುತ್ವ ಹೇಗಿದೆ ಅಂದರೆ ಜೀವನಿಗಿಂತ ಜಾಸ್ತಿ ಅಣು. ಮತ್ತೆ ಇನ್ನೂ ಹೇಳಬೇಕಾದ್ರೆ ಯಾತಕ್ಕೆ? ಜೀವನ ಒಳಗಿರಬೇಕಾದ್ರೆ, ಅದು ಜೀವನ ಇಡೀಯಲ್ಲ, ಹೃದಯ ಕಮದ ಇಷ್ಟಿರಬೇಕಾದ್ರೆ ಎಷ್ಟು ಅಣವಾಗಿರಬೇಕು? ಅಷ್ಟೇ ಅಲ್ಲ, ಒಂದು ಕಾಲಾಣು ಇದಿದೆ, ಒಂದು ಈ ಅಣು ಇದೆ, ಈ ಅಣು ಒಳಗೆ ಅನಂತ ಅನಂತ ಜೀವರು ಇರ್ತಾರಂತೆ. ಎಷ್ಟು ಅಣು ಇರಬೇಕು ಜೀವ ಅಂತ? ಅನಂತ ಇವರೊಳಗೆ ಇರಬೇಕಾದ್ರೆ ಪರಮಾತ್ಮ ಎಷ್ಟು ಅಣು ಆಗಿರಬೇಕು? ಅದರಿಂದ ದೇವರ ಅಣು ಅನ್ನೋ ಬಗ್ಗೆ ಯೋಚನೆ ಮಾಡಬೇಡ, ಅಷ್ಟಣು ಜೀವನಲ್ಲ. ಆದರೆ ವ್ಯಾಪ್ತರೂ ಕೂಡ ಜೀವ ಇಲ್ಲೇ ಇಲ್ಲ. ದೇವರು ಭಾರಿ ವ್ಯಾಪ್ತ, ಆಕಾಶದ ಸರ್ವತ್ರ ವ್ಯಾಪ್ತ. ಇದು ದೇವ್ರ ಮಹಿಮೆ. ಆದ್ದರಿಂದ ಇದೆಲ್ಲ ಮಹಿಮೆ, ತಕ್ಷ್ಣ ಭಕ್ತಿ ಜಾಸ್ತಿ ಆಗಬೇಕು ಪ್ರತಿಯೊಂದು ಸ್ಟೇಜಲ್ಲೂ ಕೂಡ. ಅದು ಎಲ್ಲಿ ಲಿಂಕ್ ಕೊಡಬೇಕಾದಾಗ ಭಕ್ತಿಗೆ, ಭಕ್ತಿ ಲಿಂಕ್ ಕೊಡದೆ ಹೋದರೆ ಇವು ಇಂಜಿನಿಯರ್ ಲಿಂಕ್ ಇಲ್ಲದೆ ಬೋಗಿಗಳಿದ್ದ ಎಲ್ಲ ಅಲ್ಲೇ ಬಿದ್ದಿರುತ್ತೆ ಹೊರತು ಏನಾದರೂ ಉಪಯೋಗ ಇಲ್ಲ. ಯಾಕೆ? ಮೂಳಕ್ಕೆ ಬರೋದೇ ಇಲ್ಲ ಅವಕ್ಕೆ. ಗೊತ್ತು, ಯಾವ ಬೋಗಿಗೂ ಕೂಡ ಯಾವ ಶಕ್ತಿ ಇಲ್ಲ, ಹೇಳ್ಕೊಂಡು ತಾರು ಹೋಗೋ ಶಕ್ತಿ ಇರಲಿ, ಎಳೆಯೋ ಶಕ್ತಿ ಬಿಟ್ಬಿಡಿ, ಮುಂದೋಗೋ ಶಕ್ತಿನೇ ಇಲ್ಲ. ಆ ಶಕ್ತಿ ಬರೋದೆಲ್ಲ ಯಾವಾಗ? ಇಂಜಿನ್ ಅಟ್ಯಾಚ್ ಆದ ತಕ್ಷಣ ಬರೋದು. ಅದೇ ರೀತಿಯೇ ಭಕ್ತಿಗೆ ಅಟ್ಯಾಚ್ ಆಗದೆ ಹೋದರೆ ಶಾಸ್ತ್ರಕ್ಕೆ ಅರ್ಥನೇ ಇಲ್ಲ. ಇವತ್ತೇನಾಗಿದೆ, ವಾಕ್ಯಾರ್ಥಗಳ ಭಕ್ತಿನೇ ವಿಧಬದ್ಧ ಭಕ್ತಿನೇ ಕಳ್ಕೊಂಡ್ಬಿಡ್ತಾರೆ ಒಂದ್ಮೇಲೆ. ಮೊದಲಿಗಿಂತ ಒಬ್ಬರೇ ಸರ್ ಏನು, ಎಷ್ಟು ಡೌಟ್ ಬಂದ್ಬಿಡ್ತಲ್ಲ ದೇವ್ರ ಬಗ್ಗೆ ಅಂತ ಬರಬಾರ್ದು. ಏನಾಗಬೇಕದು? ಡೌಟ್ ಕ್ಲಿಯರೆನ್ಸಿ ಶಾಸ್ತ್ರಾರ್ಥ ಮಾಡಬೇಕಾದ್ರೆ ಡೌಟ್ ಕ್ರಿಯೇಟ್ ಮಾಡೋಕ್ಕಲ್ಲ. ಔಷಧಿ ಕೊಡಬೇಕಾದ್ರೆ ರೋಗ ವಾಸಿ ಆಗಲೇ ಕೊರತು, ಅದು ಕೂಡ ಏನಾಗಬಾರ್ದು. ಮತ್ತೆ ಅಗ್ರವೇಟ್ ಆಗಿಬಿಟ್ರೆ ಕಟ್ಟ, ಬದಲಿಗಿಂತ ಹೋಪ್ಲೆಸ್. ಮೊದಲು ಒಂದು ಕಾಯಿ ಹೋಯ್ತಿತ್ತು, ಎರಡು ಕಾಲು ಹೋಯ್ತಾ ಇದೆ ಅಂತ ಆಸ್ಪತ್ರೆ ಏನು ಮಾಡ್ಬೇಕು ಈಗ? ಆ ಥರ ಆಗಬಾರ್ದು. ಅನ್ಫಾರ್ಚುನೇಟ್ಲಿ ಇವತ್ತು ಏನಾಗುತ್ತೆ, ಸುಮ್ಮನೆ ಕೂತೋರು ಪ್ರವಚನ ಕೇಳಿ ಡೌಟ್ಸ್ ಕ್ರಿಯೇಟ್ ಮಾಡ್ಕೊಂಡ್ಬಿಡ್ತಾರೆ, ತಲೆ ಕೆಟ್ಟೋಗ್ಬಿಡುತ್ತೆ. ಅದು ಕೇಳಿದಾರೆ ವಾಸಿ ಅವಸ್ಥಿತಿ, ಹಾಗಾಗಬಾರ್ದು. ಡೌಟ್ ಕ್ಲಿಯರ್ ಆಗಿರ್ಬೇಕು ಹೊರತು ಅದೊಂದು ಕಾನ್ಸೆಪ್ಟ್ ಇಟ್ಕೋಬೇಕು ಯಾವಾಗಲೂ. ಡಾಕ್ಟ್ರ್ ಮೊದಲು ಏನೇ ಔಷಧಿ ಕೊಡ್ರಿ ಆ ಡಾಕ್ಟ್ರ್ ಏನೋ ಕೇಳ್ತಾನೆ ಡಾಕ್ಟ್ರು, ನಾನು ಇಂಜೆಕ್ಷನ್ ಕೊಡು ಆಪ್ರೇಷನ್ ಏನೋ ಕೇಳ್ತಾನೆ, ಒಂದೇ ಕೇಳೋದವ್ರು ರೋಗ ವಾಸಿ ಮಾಡಿ ಅಷ್ಟೇ. ಏನು ಕೊಡ್ತೀರೋ ಅದು ಇಂಪಾರ್ಟೆಂಟ್ ಅಲ್ಲ, ರೋಗ ಏನಾಗಬೇಕು ವಾಸಿ ಆಗಬೇಕು. ಭಾರಿ ಏನೇನೋ ಮಾಡ್ದ, ಕೊನೆಗೆ ಬಿಲ್ ಮಾಡ್ದ ಔಷಧಿ ರೋಗ ವಾಸಿ ಆಗಲಿಕ್ಕೆ ಅದಕ್ಕೆಲ್ಲ ಬಿಲ್ ಕೊಡು ಅಂತ ಕೇಳಿದ್ರೆ ವಾಸಿನೇ ಮಾಡಿಲ್ಲ ನೀವು ಫಸ್ಟ್, ಅರ್ಥ ಆಯ್ತಾ? ಅಲ್ಲಿ ದೋಷ ಇರೋದು, ಆ ಮೇನ್ ನಮ್ಮ ದೃಷ್ಟಿಕೋನನೇ ಮರ್ತು ಹೋಗ್ತಾ ಇದೆ. ಇವತ್ತು ಅದಕ್ಕೆ ಹೇಳಿದ್ದು ಯಾವ ಯಥಾಹರವು ಭಗವತಿ ಭಕ್ತಿನ ಋಣಾಂ ಭವಿಷ್ಯತಿ. ಏನೇ ಪಾಠ ಪ್ರವಚನ ಏನೇ ಆಗಿರಲಿ ಎಂಡ್ ಎಲ್ಲಿ ಆಗಬೇಕಾದ್ರದ್ದು ಋಣಾಂ ಭಕ್ತಿರ್ ಭವಿಷ್ಯತಿ. ಭಕ್ತಿ ಹೆಚ್ಚಬೇಕು, ಭಕ್ತಿ ಇಲ್ದವ್ರಿಗೆ ಬರಬೇಕು, ಇದ್ದವ್ರಿಗೆ ಹೆಚ್ಚಬೇಕು ಅಷ್ಟೇ ಹೊರತು ಸ್ವಲ್ಪ ಎಫೆಕ್ಟ್ ಆದರೂ ಕೂಡ ಪ್ರೋಗ್ರಾಮ್ ಏನಾದ್ರೂ ಕೆಟ್ಟ ಹೋದಾಗ ಲೆಕ್ಕ. ಪ್ರೋಗ್ರಾಮ್ ಆದ್ಮೇಲೆ ಏನಾದರೂ ಭಕ್ತಿಗೆ ಏನಾದರೂ ಏಟು ಬಿತ್ತು ಅಂದರೆ ಅವ್ರು ಮಾಡಿದ್ದೆಲ್ಲ ವ್ಯರ್ಥ. ಅದು ಸರಿಯಾಗಿ ಯೋಚನೆ ಮಾಡಬೇಕು. ಹತ್ರ ಅಣುತ್ವಶ್ಯ ಸೂತ್ರ, ಪ್ರತಿಯೊಂದು ಸೂತ್ರದಲ್ಲ ಹಾಗೆ ಮಾಡ್ತಾರೆ. ಒಂದು ಸೂತ್ರ ಓದ್ತಾ ಹೋದಾಗೆಲ್ಲ ಭಕ್ತಿ ಜಾಸ್ತಿ ಆಗ್ತಾ ಇರುತ್ತೆ, ಅದು ಸೂತ್ರದ ವೈಶಿಷ್ಟ್ಯ. ನಚ ಈಶ್ವರೇ ವ್ಯಭಿಚಾರ ನಚ ಮಧ್ಯಮ ಪರಿಮಾಣತ್ವೇಪಿ ಉಪಪತ್ತಿ ಅನಿತ್ಯತ್ವ ಆಪಾತೇನ ತಶ್ಚನ ಪರ್ಯಾಯಾದಪಿ ಇತ್ಯತ್ರ ಉಕ್ತ ದಿಶಾ ನಿರಸ್ತತ್ವಾತಿ ತಾತ್ಪರ್ಯಂ. ಮಧ್ಯ ಒಂದು ಪ್ರಶ್ನೆ ಹಾಕ್ಕೊಂಡ್ರು, ಸ್ವಾಮಿ ಒಂದು ಕೆಲಸ ಮಾಡೋಣ, ಜೀವರ ಬಗ್ಗೆನೂ ಒಂದು ಈ ಬದಲಾಯಿಸ್ಬಿಡೋಣ, ದೇವ್ರ ಬಗ್ಗೆ ಜೀವರ ಬಗ್ಗೆ ವೇದ ಹೇಳಿದ್ ಬಿಟ್ಬಿಡೋಣ, ಅಣು ಅಂತ ಒಪ್ಪೋದು ಬೇಡ, ವ್ಯಾಪ್ತ ಅಂತ ಒಪ್ಪೋದು ಬೇಡ, ಮಧ್ಯಮ ಪರಿಮಾಣ. ಏನರ್ಥ? ಯಾವುದೋ ಒಂದು ಸೈಜ್ ಇದೆ, ಇನ್ನು ಮೇನ್ ಮಿಡ್ವೆ ಒಂದು ಒಪ್ಕೊಂಬಿಡೋಣ ಅಂತ. ಅಣು ಅಂತ ಒಪ್ಪೋದು ಬೇಡ, ವ್ಯಾಪ್ತ ಅಂತ ಒಪ್ಪೋದವ್ರು ಬೇಡ ಕೇಳಿದ್ರೆ ದಡ್ಡ ಭಾರಿ ಡೇಂಜರ್ ಇದೆ ಅಂತ ಹೇಳ್ತಾರೆ. ಏನು ನಚ ಮಧ್ಯಮ ಪರಿಮಾಣತ್ವೇಪಿ, ಮಧ್ಯಮ ಪರಿಮಾಣ ಅಂದ್ರೆ ಅದು ಇನ್ ಬಿಟ್ವೀನ್ ಅಂತ ಅರ್ಥ. ಮಧ್ಯಮ ಅಂದರೆ ಎಕ್ಸಾಕ್ಟ್ಲಿ 50% ಅಲ್ಲ, ಇನ್ ಬಿಟ್ವೀನ್ ಒಂದು ಅಗ್ರಿಮೆಂಟ್ ಮಾಡ್ಕೊಬೋಣ ಅಂತ ಕೇಳಿದರೆ ಅನಿತ್ಯತ್ವಾಪಾತೇನ ಸರಿಯಲ್ಲ, ಯಾವುದು ಅಣುವೂ ಅಲ್ಲ, ಯಾವುದು ವ್ಯಾಪ್ತನೂ ಅಲ್ಲ, ಏನಾಗಿರಬೇಕದು? ಅನಿತ್ಯ. ಉದಾಹರಣೆಗೆ ಘಟ ಇದೆ, ಘಟ ಏನಲ್ಲ, ಅಣುನೂ ಅಲ್ಲ, ವ್ಯಾಪ್ತನೂ ಅಲ್ಲ, ಏನಾಗುತ್ತದು? ಒಡೆದೋಗುತ್ತೆ. ಯಾವುದು ಅಣು ಪರಿಮಾಣ ಮಧ್ಯಮ ಪರಿಮಾಣ ಹೊಂದಿರುತ್ತೋ ಅದೆಲ್ಲ ಏನದು? ನಾಶ. ಆ ಜೀವನ ನಿತ್ಯ ಅಂತ ಹೇಳಿದ್ರಿಂದ ಮಧ್ಯಮ ಪರಿಮಾಣ ಉಪ್ಪಾಗಿಲ್ಲ, ದೇವರು ನಿತ್ಯ ಅಂತ ಮಧ್ಯಮ ಪರಿಮಾಣ ಉಪ್ಪಾಗಿಲ್ಲ. ಇದೆಲ್ಲ ಬಂದಿದೆ ಎರಡನೇ ಅಧ್ಯಾಯದಲ್ಲಿ, ಎರಡನೇ ಸಮಯಪಾದ ಉತ್ತರ ಕೊಟ್ಟಿದ್ದಾರೆ. ಅದನ್ನು ಇಲ್ಲಿ ಅದನ್ನು ಅಪ್ಲೈ ಮಾಡಿ ಹೇಳ್ತಾರೆ. ಮಧ್ಯಮ ಪರಿಮಾಣ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಜೀವನ ಅನಾದಿನಿತ್ಯನಾದ್ರಿಂದ ಅವನು ಮಧ್ಯಮ ಪರಿಮಾಣ ಅಲ್ಲ. ಜೀವನ ಅನಾದಿನಿತ್ಯ ಅಣು ಪ್ಲಸ್ ವ್ಯಾಪ್ತ ಎಲ್ಲ ಆಗಿರೋದ್ರಿಂದ ಏನು ಒಪ್ಪಾಗಿಲ್ಲ? ಮಧ್ಯಮ ಪರಿಮಾಣ ಒಪ್ಪಾಗಿಲ್ಲ. ಅದಕ್ಕೆ ಶ್ರುತಿ ಅಣೋರಣೀಯಾನ್ ಮಹತೋಮಹಿಯಾನ್ ಹೇಳುತ್ತೆ ಹೊರತು ಏನು ಒಪ್ಪಲಿಲ್ಲ, ಮಧ್ಯಮ ಪರಿಮಾಣ ಅಂತ ಒಪ್ಪಲಿಲ್ಲ. ನಚ ಮಧ್ಯಮ ಪರಿಮಾಣತ್ವೇ ಬಂದರೆ ಅನಿತ್ಯತ್ವ ಆಪಾತೇನ, ಆಪಾತ ಅಂದ್ರೇನು? ಅನಿತ್ಯತ್ವದ ಅಪಾಯ ಬರೋದ್ರಿಂದ ಅಂತ ಅರ್ಥ. ನಚ ಗತ್ಯಾದೇಹೇ ಮನೋಗತಸ್ಯ ಆತ್ಮನಿ ಉಪಚಾರಾದ ಸಿದ್ಧಿ ಅನಿತ್ಯತ್ವಾಪಾತೇನ ತಸ್ಯ ನಚ ಪರ್ಯಾಯಾದಪಿ ಇತ್ಯತ್ರ ಉಕ್ತ ದಿಶಾ ನಿರಸ್ತತ್ವಾತಿ. ಹಿಂದಾಗಲೇ ಇದನ್ನು ನಿರಾಸೆ ಮಾಡಿಬಿಟ್ಟಿದ್ದಾರೆ, ಆದ್ದರಿಂದ ಉತ್ತರ ಸರಿಯಲ್ಲ. ನಚ ಗತ್ಯಾದೇಹೇ ಮನೋಗತಸ್ಯ ಆತ್ಮನಿ ಉಪಚಾರಾದ ಸಿದ್ಧಿ. ಕಾಲಿಗೆ ನಾಳೆ ದಿವಸ ಆಫ್ ಆಗಿ ಓಂ ಜನ್ಮಾದ್ಯಶ್ಯ ಯಥೋನ್ಮಯಾದಿತರತಶ್ಚಾತ್ತೇಶ್ವ ವಿಘ್ನಸ್ವರಾಟ್ ಬ್ರಹ್ಮ ಹೃದಯ ಆದಿ ಕವಿ.